ನನಗೆ ಎಶ್ಚತೌ ನಾಗಿ ಕುರುತೆ ನಾಸೌ ಸಮಯಿ. ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ನ ನಿಯಮಗಳನ್ನು ಪಾಲನೆ ಮಾಡದೆ ಹೋದರೆ ಅವನೇನಲ್ಲ, ಇನ್ಸ್ಟಿಟ್ಯೂಷನ್ ಮೆಂಬರೇ ಅಲ್ಲ ಅವನು. ನಾಸೌ ಸಮಯಿ, ಇವರು ವಾದ ವಿವಾದಕ್ಕೆ ಅರ್ಹತೆಯೇ ಪಡೆದಿಲ್ಲ, ಅದರಿಂದಾಗಿನೇ ಅವನು ಇಗ್ನೋರ್ ಮಾಡಿಬಿಟ್ರೆ ಮುಗಿದೋಯ್ತು. ಅಲ್ಲ, ಧರ್ಮಾಂತರ ಒಪ್ತು ಏನು ಮಹಾ ನಷ್ಟ ಆಗುತ್ತೆ ಅಂದರೆ ಅಪ್ರಯೋಜಕತ್ವ. ಅದು ಸಿದ್ಧಾಂತ ಹೇಳ್ತೀನಿ ಅಂತ ಬರ್ತಾನೆ, ಧರ್ಮಾಂತರ ಒಪ್ಪೋದಿಲ್ಲ ಅಂತಾನೆ. ಸಿದ್ಧಾಂತಕ್ಕೆ ಏನು ಪ್ರಯೋಜನ ಆಗಿದ್ರೆ? ಸಿದ್ಧಾಂತ ಅಂತ ಹೇಳಿದ ಮೇಲೆ ಏನು ಹೇಳಬೇಕು? ಅದು ಒಬ್ಬ ಹೇಳಿದ ಯಾವುದು ಸಿದ್ಧ ಹೇಳಿದ ಸಿದ್ಧಾಂತ ಹೇಗಾಯ್ತು? ಅದು ಯಾವ್ದಾರ ಸಿದ್ಧಾಂತ ಹೇಳಬೇಕಲ್ಲ, ಅದೇ ಅಪ್ರಯೋಜಕತ್ವ. ಯಾವುದೇ ಸಿದ್ಧಾಂತದ ಅವ್ನು ಹೇಳಿದ ಏನು ಹೇಳ್ತಾನೆ ಗೊತ್ತಾ? ನಾ ಸಿದ್ಧಾಂತವನ್ನು ನಂಬಿ ಅನುಷ್ಠಾನ ಮಾಡಿ ನಿಮ್ಮ ಪ್ರಯೋಜನ ಇದೆ ಅಂತ ಹೇಳ್ತಾನು. ಈ ಚಾರ್ವಾಕ ಮತ ಹೇಳಾಗಿಲ್ಲ, ಅದು ಪ್ರಯೋಜನ ಏನಂತ ಹೇಳಬೇಕು ಅಂದ್ರೆ ಚಾರ್ವಾಕ ಧರ್ಮಧರ್ಮ ಒಪ್ಪೋದಿಲ್ಲ, ನಾವು ಒಪ್ಪ ಧರ್ಮಧರ್ಮ ಒಪ್ಪೋದಿಲ್ಲ. ಅವನೇನು ಹೇಳ್ತಾನೆ ಗೊತ್ತಾ? ನನಗೆ ಸರ್ಕಾರ ನರಕ ಇಲ್ಲೇ ಇಲ್ಲ ಅಂತ ಹೇಳ್ತಾನೆ. ಸರಿ, ನಿನ್ನ ಮಾತಾಡ ಕೇಳಿ ನಾವೇನು ಮಾಡೋಣ ಹಾಗಿದ್ರೆ? ಈಗ ಈ ಲೋಕದ ಬಗ್ಗೆ ಮಾತಾಡ್ತೀನಿ ಅಂತಾನೆ. ಅದು ನಮಗೂ ಗೊತ್ತಿದೆ, ನೀನು ಹೇಳೋದನ್ನ ಈ ಲೋಕದ ಬಗ್ಗೆ ಮಾತಾಡೋ ಕೊಟ್ಟರೆ ನಮಗೆ ಗೊತ್ತಿದೆ. ಪರಲೋಕ ಬಗ್ಗೆ ನೀನು ಒಪ್ಪೇ ಇಲ್ಲ, ನಿನ್ನ ಸಿದ್ಧಾಂತವನ್ನು ನಾವೇ ಅಪ್ರಯೋಜಕ ಸಿದ್ಧಾಂತ ಅಂತಿದ್ರು. ಅಪ್ರಯೋಜಕ ಸಿದ್ಧ ನಮಗೆ ಗೊತ್ತಿದ್ದಿನ್ನ ಹೇಳೋದಾದ್ರೆ ನಾವು ಕೇಳೋದಿಲ್ಲ. ಯಾತಕ್ಕೆ? ನಮಗೆ ಗೊತ್ತೇ ಇದೆ ಅದು. ಇನ್ಯಾವುದು ಗೊತ್ತೇ ಇಲ್ಲ ಅಂದರೆ ಮತ್ತೆ ಹೇಳ್ತಿ ಯಾಕಾಗಿದ್ರೆ? ನಮಗೆ ಗೊತ್ತಿರೋ ಬೇರೆ ದಿನ ಗೊತ್ತಿಲ್ಲ ಅಂದ್ರೆ ಹೇಳಿ ಉಪಯೋಗ ಇಲ್ಲ. ಆದೃಷ್ಟು ಚಾರ್ವಾಕರಿಗೆ ಯಾವುದೇ ಒಂದು ಸಿದ್ಧಾಂತದ ಕಾನ್ಸೆಪ್ಟ್ ಇಲ್ಲದೆ ಅಪ್ರಯೋಜಕ ಸಿದ್ಧಾಂತ ಅಂತಿದ್ರು. ಅಪ್ರಯೋಜಕ ಸಿದ್ಧಾಂತ ಅಂತ ಬಿಟ್ಬಿಡ್ಬೇಕು. ಒಟ್ಟಿನ ಮೇಲೆ ಏನಾಯ್ತು? ಈಗ ಸಿಂಪಲ್ ಒಂದು ಸಿದ್ಧಾಂತ ಅಂತ ಅನಿಸ್ಕೋಬೇಕಾದ್ರೆ ಏನು ಮಾಡ್ಬೇಕು? ಅವನು ಧರ್ಮಧರ್ಮ ಒಪ್ಬೇಕು. ಧರ್ಮಧರ್ಮ ಒಪ್ಪಿದ ಮೇಲೆ ಪ್ರೂವ್ ಮಾಡಕ್ಕೆ ಏನು ಒಪ್ಬೇಕು? ಅವನು ಒಂದು ವಾಕ್ಯ ಒಪ್ಬೇಕು. ಅಂತ ವಾಕ್ಯ ಪೌರುಷೇ ಆಗ್ಬೇಕು, ಅಪೌರುಷೇ ಆಗ್ಬೇಕು? ಪೌರುಷೇ ಆಗಬಾರ್ದು. ಯಾತಕ್ಕೆ? ಅದರಲ್ಲಿ ದೋಷಗಳು ಸಂಭಾವಿತ ಒಂದು, ಇನ್ನೊಬ್ಬ ಪುರುಷ ಒಪ್ಪೋದಿಲ್ಲ ಒಂದು. ಅಪೌರುಷೇಯವಾದಾಗ ಏನಿಲ್ಲ, ಒಪ್ಪಲೇಬೇಕಾಗತ್ತೆ ಒಂದು, ದೋಷದ ಚಾನ್ಸೇ ಇಲ್ಲ. ಯಾರಾದ್ರೂ ಬರೆದಿದ್ರೆ ಬರದವನು ದೋಷ ಅಂತ ಬರೋದು, ಬರೆದವ್ರ ಪ್ರಶ್ನೆನೇ ಇಲ್ಲ. ಈ ಸಮಸ್ಯೆನೇ ಪರಿಹಾರ ಆಯ್ತು. ಕೆಲವು ಪದಾರ್ಥ ಇರುತ್ತೆ, ಯಾವುದೋ ಮಿಷನ್ ತರ್ತಾರೆ, ಈಗ ನಾ ಕೈಲಿ ಮುಟ್ಟೇ ಇಲ್ಲ ಅಂತ ಹೇಳ್ತಾ, ಇನ್ಫೆಕ್ಷನ್ ಆಗೋ ಚಾನ್ಸೇ ಇಲ್ಲ. ಕೈಲಿ ಮುಟ್ಟೇ ಇಲ್ಲ ಅಂದಮೇಲೆ ಪ್ರಶ್ನೆನೇ ಇಲ್ಲ. ಅದಕ್ಕೆ ಸಾಮಾನ್ಯ ಸೈಂಟಿಫಿಕಲಿ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ? ಅದೆಲ್ಲೂ ಕೈಲಿ ಟಚ್ ಆಗಬಾರ್ದು. ಆ ರೀತಿ ಅದನ್ನು ಪ್ಯಾಕ್ ಮಾಡ್ತಾ ಬರ್ತಾರೆ, ಪ್ರಿಪೇರ್ ಮಾಡೋದು. ಯಾವ ಸ್ಟೇಜಲ್ಲೂ ಏನಾಗೋದಿಲ್ಲ, ಅದು ಮ್ಯಾನ್ ಹ್ಯಾಂಡ್ಲಿಂಗ್ ಇರೋದೇ ಇಲ್ಲ, ಮ್ಯಾನ್ಯುವಲ್ ವರ್ಕೇ ಇರೋದಿಲ್ಲ. ಆ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ಬೇರೆಯಿಂದ ಸ್ಪರ್ಶ ಬಂದು ಚಾನ್ಸ್ ಬರೋದಿಲ್ಲ. ಈ ಅರ್ಥದಲ್ಲಿ ಎಲ್ಲ ದೃಷ್ಟಿಯಿಂದ ಯೋಚನೆ ಮಾಡಬೇಕು. ನಾಸೋ ಸಮಯಿ ಇರೋದೇ ಅವರಿವತ್ತು, ಅರ್ಥ ಆಯ್ತಾ? 99 ಅಲ್ಲಲ್ಲ, 99% ಜನ ಚಾರ್ವಾಕರೇ ಇವತ್ತಿರೋದು. ಏನು ಚಾರ್ವಾಕರ ಸಿದ್ಧಾಂತ ಏನು? ಚಾರ್ವಾಕ ಸಿದ್ಧಾಂತ ದೇವರಿಲ್ಲ ಫಸ್ಟ್. ಅದು ಇವತ್ತು ಎಲ್ಲ ಜನ ಹೇಗಿದ್ದಾರೆ? ಇವತ್ತು ದೇವರು ನಾಸ್ತಿಕರು, ಎಲ್ಲ ಹೈಯೆಸ್ಟ್ ಸ್ಟೇಜ್ ಅಲ್ಲಿ ನಾಸ್ತಿಕರಿದ್ದಾರೆ. ಧರ್ಮ ಅಲ್ಲ ಬರೋದಿಲ್ಲ, ಅವ್ರು ಮಾತ್ರ ಬರೋದೇ ನಂಬ್ತಾರೆ ಜನ ಅವ್ರನ್ನ. ಅದು ಯಾವಾದರೂ ಹೇಳಬೇಕಾಗಿಲ್ಲ ಅವರು. ಅವ್ರು ಹೇಳಿ ಚಾರ್ವಾಕ ಹೇಳಿದ ತಕ್ಷಣ ಋಣಂ ಕೃತ್ವ ಘೃತಂ ಪಿಬೇತ್, ಇದೊಂದು ಪ್ರಿನ್ಸಿಪಲ್ಗಳು ಅದೇ ಹೇಳ್ತಿರೋದು. ಅಂತ ವಾದ ಇವತ್ತು ಇದೆಯೋ ಇಲ್ಲ? ಎಷ್ಟೋ ಜನ ದೊಡ್ಡ ದೊಡ್ಡವ್ರು ಬರೋದು, ದೇಹ ಸಂಸ್ಕಾರ ಮಾಡಬೇಡಿ ನಮಗೆ, ಗೊತ್ತಾಯ್ತಾ? ಅದನ್ನ ದಾನ ಮಾಡಿಬಿಡಿ, ಎಲ್ಲ ಬಿಸಾಕ್ಬಿಡಿ, ಏನು ಮಾಡಬೇಕಾಗಿಲ್ಲ, ಐ ಡೋಂಟ್ ಬಿಲೀವ್ ಇನ್ ಆಲ್ ದೋಸ್ ಥಿಂಗ್ಸ್ ಅಂದ್ಬಿಡ್ತಾ. ಅರ್ಥ ಆಯ್ತಾ? ಈಗ ಅಲ್ಲಿ ದೊಡ್ಡ ದೊಡ್ಡ ಮನುಷ್ಯರವರು ಅಂದ್ರೆ ಏನರ್ಥ? ನಾಸ್ತಿಕರಂತ ಆಯ್ತಲ್ಲ. ಈಗ ಆದರೆ ಇವತ್ತೇ ಹೆಚ್ಚರ ಅಂತವರೇನು, ಐ ಡೋಂಟ್ ಬಿಲೀವ್ ಇನ್ ಗಾಡ್ ಅಂತ, ಐ ಡೋಂಟ್ ಬಿಲೀವ್ ಇನ್ ಸೋಲ್ ಅಂತ, ಏನಿದೆಯೋ ಅದು ನಾಳೆ ಬಗ್ಗೆ ಯೋಚನೆ ಮಾಡೋದು. ಇವತ್ತೇನು ಕೊಡೋದು ಬಿದ್ದಾದ್ರೆ ಮುಗಿದೋಯ್ತು ಕಥೆ. ಅವನು ಯಾರನ್ನು ಕೇರ್ ಮಾಡಿ, ಒಳ್ಳೇದು ಕೆಟ್ಟದ್ದು, ಒಳ್ಳೇದು ಕೆಟ್ಟದ್ದು ಇಲ್ಲೇ ಇಲ್ಲ. ನನಗೆ ಇಷ್ಟ ಆಗೋದೆಲ್ಲ ಒಳ್ಳೇದು, ಇಷ್ಟ ಆಗದವದ್ದೆಲ್ಲ ಕೆಟ್ಟದ್ದು, ಇಷ್ಟೇ ಒಂದು ಸೇರಿ. ಇಂಥ ಜನ ಎಷ್ಟು ಜನ ಇಲ್ಲ ಇವತ್ತು? ನಂದೇ ವಾದಗಳು, ನಂದೇ ತೀರ್, ನಾನು ಇಷ್ಟ ಬಂದಾಗಿರ್ತೀನಿ, ನೀವ್ಯಾರು ಕೇಳೋದಕ್ಕೆ ಅಂತಾನೋ? ಇಷ್ಟ ಬಂದಾಗಿರ್ತೇನೆ. ಅದು ಅದೇ ಆಫೀಸ್ಗೆ ಹೋಗಿ ತಪ್ಪ ಕೆಲಸ ಮಾಡ್ತಾನೆ, ಆದ್ರೆ ಇಷ್ಟ ಬಂದಾಗಿದ್ರೆ ತಕ್ಷಣ ಹೊರಗೆ ಕಳಿಸ್ತಾನ ಅವನು. ಮನೆ ಇಷ್ಟ ಬಂದಾಗಿರೋದು ಎಲ್ಲಿ? ಮನೆಯೊಳಗೆ ಬಂದೇ ಅವನು. ರೋಡಲ್ಲಿ ಇಷ್ಟ ಬಂದಾಗಿದ್ರೆ ಓಡಿಸ್ತಾರೆ ಆ ಕಡೆಗೆ, ರೋಡಲ್ಲಿ ಇಷ್ಟ ಬಂದಾಗಿದ್ರೆ ಇಲ್ಲ ಫುಟ್ಪಾತ್ ಮೇಲೆ ಹೋಗು ಆ ಕಡೆ ಹೋಗು ಅಂತ ಹೇಳ್ತಾನೆ. ಇಷ್ಟ ಬಂದಾಗ ಹೋಗಲಿ ಟ್ರಾಫಿಕ್ನಲ್ಲಿ ಓಡಿಸ್ತಾರೆ, ರೆಡ್ ಇದ್ದಾಗ ಹೋದ್ರೆ ಹಿಡಿದಾಗ್ತಾರೆ. ಅದು ಇಷ್ಟ ಬಂದಾಗ ರೋಡಲ್ಲಿ ಇರಾಗಿಲ್ಲ, ಇಷ್ಟ ಬಂದಾಗ ಆಫೀಸಲ್ಲಿ ಇರಾಗಿಲ್ಲ, ಇಷ್ಟ ಬಂದಾಗ ಎಲ್ಲಿರಬೇಕು? ಮನೆಯಲ್ಲಿ ಒಂದೇ ಇರೋದು, ಅದೇ ಮನೆ ಹಾಳು ಮಾಡಿಬಿಡ್ತಾರೆ. ಕೊನೆ ಎಲ್ಲಿ ಇಷ್ಟ ಬಂದಾಗಿರ್ತಾರೆ ಹಾಳು ಮಾಡ್ತಾರೆ. ಮನೆಯಲ್ಲಿ ಕೂಡ ಏನು ಮಾಡಬೇಕು? ಇಷ್ಟ ಬಂದಾಗಿರಬೇಕು. ಹೋಟ್ಲಲ್ಲಿ ಇಷ್ಟ ಬಂದಾಗಿರೋ ಕೊಡೋದಿಲ್ಲ ಅವರು, ಅವ್ರಿಗೊಂದು ಪ್ರಿನ್ಸಿಪಲ್ ಇದೆ. ಹಾಸ್ಟೆಲ್ಲಂತೂ ಟೈಮಿಂಗ್ಸ್ ಇರುತ್ತೆ, ಆ ಟೈಮಿಗೆ ಬರಬೇಕು ಅವರು. ಪ್ರತಿಯೊಂದು ಬಸ್ಗಳಲ್ಲಿ ಆ ಸೀಟಲ್ಲೇ ಕೊಡಬೇಕು. ಎಲ್ಲ ಕಡೆ ನಿಯಮ ಇದೆ, ನಿಯಮ ಎಲ್ಲಿಲ್ಲ ಇವತ್ತು ಮನೆಗಳಲ್ಲಿ ಮಾತ್ರ ಇಲ್ಲ. ಅದರಿಂದ ಏನಾಯ್ತು? ಮನೆ ಹಾಳಾಗೋಗು. ಎಲ್ಲಿ ನಿಯಮ ಇಲ್ಲ ಏನಾಗುತ್ತದ? ಮನೆಗಳಲ್ಲಿ ಹೆಚ್ಚು ನಿಯಮ ಇರಬೇಕು. ಆ ಲೆಕ್ಕ ತಗೊಂಡ್ರೆ ಮನೆಯಲ್ಲಿ ಬರೋ ಡಿಸಿಪ್ಲಿನ್ ಎಲ್ಲಿ ಬರುತ್ತದ? ಎಲ್ಲ ಕಡೆ ಎಕ್ಸ್ಟೆಂಡ್ ಆಗುತ್ತೆ. ಅಲ್ಲೇ ಹೋಗ್ಬಿಟ್ರೆ ರೂಟಲ್ಲಿ ಅಪ್ರಯೋಜಕತ್ವ. ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದಿಷ್ಟು ಕೂಡ ತತ್ವ ನಿರ್ಣಯದಲ್ಲಿ ವಿಸ್ತಾರ ಹೇಳ್ಬಿಟ್ಟಿದ್ದಾರೆ, ಬಹಳ ವಿಸ್ತಾರ ಹೇಳಿದ್ದಾರೆ. ಟೀಕಾರೆ ತುಂಬಾನೇ ಬರೆದಿದ್ದಾರೆ ಇಲ್ಲಿ. ಅದನ್ನು ಓದಿದ್ರೆ ಓದ್ತಾರೆ. ಯಾಕೆ ಪ್ರಕರಣ ಗ್ರಂಥಗಳು, ಪ್ರಕರಣ ಗ್ರಂಥಗಳು ಅಂದ್ರೆ ಏನೋ, ಇವು ಕವು ಬಿಗಿನಿಂಗ್ ವರ್ಕ್ಸ್ ಆದ್ರಿಂದ ಅದು ಓದ್ಬಿಟ್ಟಿರ್ತಾರೆ. ಆದ್ರಿಂದ ಇಲ್ಲಿ ಜ್ಞಾಪಕ ಮಾಡೋ ಸ್ಫೂರ್ತಿ ಹೇಳ್ತಾರೆ, ಡೀಟೇಲ್ಸ್ ಎಲ್ಲ ಅಲ್ಲಿ ಬಂದಿರೋದು. ನಾನು ಶ್ರುತೇಹೇ ಪೌರುಷೇಯತ್ವಮೇವ ಅಪೌರುಷೇಯತ್ವಮೇವ ನಾಸ್ತಿ ವಾಕ್ಯತ್ವ. ಶ್ರುತಿ ಅನ್ನೋದು ಅಪೌರುಷೇಯ ಅಂತ ಹೇಳಲೇಬಾರದು ನೀವು. ವಾಕ್ಯ ಅಂದಮೇಲೆ ಯಾರೋ ಬರೆದಿರಬೇಕು, ಈ ಥರ ನಿಯಮ ಮಾಡಿಕೊಂಡ. ವಾಕ್ಯ ಅಂದ್ರೆ ಯಾರಾದ್ರು ಬರೆದಿರಬೇಕು, ಅದನ್ನು ಅಪೌರುಷ್ಯ ಅಂತ ಹೇಗೆ ಹೇಳ್ತೀರಿ ನೀವೀಗ? ತುಂಬ ಜನ ಪ್ರಶ್ನೆ ಈ ಥರ ಪ್ರಶ್ನೆ ಕೇಳ್ತಾರೆ. ಒಂದು ವಾಕ್ಯ ಆದ ಮೇಲೆ ಜೋಡಣೆ, ಅದು ಜೋಡಣೆ ಮಾಡ್ಬೇಕಾದ್ರೆ ಏನಾಗಿರ್ಬೇಕು? ಜೋಡಿಸೋನೊಬ್ಬನ ಇರಬೇಕು. ಅಂದಮೇಲೆ ಅಪೌರುಷಯ ಆಯ್ತಲ್ಲ ಅಂತ ಅವನು ವಾದ, ಅದಕ್ಕೆ ಉತ್ತರ ಕೊಡ್ತಾರೆ. ಈಗ ವಾಕ್ಯತ್ವ, ವಾಕ್ಯತ್ವ ಅನ್ನೋದು ಕಾರಣ, ವಾಕ್ಯ ಅಂದಮೇಲೆ ಯಾರಾದ್ರು ಬರೆದಿರಬೇಕು. ವೇದ ವಾಕ್ಯಗಳು ವಾಕ್ಯಗಳಂದಮೇಲೆ ಯಾರೋ ಬರೆದಿರಬೇಕು. ಯಾರೋ ಬರೆದಿರಬೇಕು ಅಂದ್ರೆ ಪೌರುಷಯ ಆಯ್ತೆ ಹೊರತು ಅಪೌರುಷಯ ಆಗಲಿಲ್ಲ. ಲೌಕಿಕ ವಾಕ್ಯ ಮತ್ತು ಲೌಕಿಕ ವಾಕ್ಯದಲ್ಲಿ ಹೇಗೋ ಹಾಗೆ ಇದು ಕೇಳಿದರೆ, ಕಿಮೇವಂ ವದತಃ ಕಿಮಪಿ ವಾಕ್ಯಂ ಅಪೌರುಷಯಂ ನಾಸ್ತಿ ಇತಿ ಮತಂ ಉತ ಕಿಂಚಿದಸ್ತಿ ಇತಿ, ಈ ರೀತಿ ಪ್ರಶ್ನೆ ಮಾಡ್ತಾನಲ್ಲ, ಯಾವ ವಾಕ್ಯವೂ ಕೂಡ ಅಪೌರುಷಯ ಅಂತ ಇಲ್ವೇ ಇಲ್ಲ ಅಂತ ಹೇಳ್ತಾನೋ, ಅಥವಾ ಯಾವುದೋ ಒಂದು ಅಪೌರುಷಯ ಇದೆ ಒಪ್ಪಿ ನೀವು ಹೇಳೋದು ಒಪ್ಪೋದಿಲ್ಲ ಬೇರೆ ಯಾವುದೋ ಇರಬೇಕು ಅಂತ ಹೇಳ್ತಾನೋ ಅಂತ ಪ್ರಶ್ನೆ. ಈಗ ಆದ್ಯೇ ದೋಷಮಾಹ ವಿನಾಚ ಇತಿ, ವಿನಾಚ ಅದಕ್ಕೆ ಉತ್ತರ. ವಿನಾಚ ಕಸ್ಯಚಿತ್ ವಾಕ್ಯಸ್ಯ ಅಪೌರ್ ಹೇಳಿದ ವಾಕ್ಯಕ್ಕೆ ವಿವರಣೆ ಇದೆ. ವಿನಾಚ ಕಸ್ಯಚಿತ್ ವಾಕ್ಯಸ್ಯ ಅಪೌರುಷೇಯ ಸ್ವಭಾವೇ ಧರ್ಮಾಧರ್ಮಯೋ ಅನಿಶ್ಚಯ ಪ್ರಸಜ್ಜೇತ. ಯಾವುದೇ ಒಂದು ವಾಕ್ಯ ಯಾವುದೇ ಸಮಸ್ಯೆಗಳನ್ನು ಮಾಡಿದ್ರೆ ಅಧ್ಯಕ್ಷ ಅಂತ ಒಬ್ಬ ನಿಲ್ದೆ ಹೋಗಿಬಿಟ್ರೆ ಏನಾಗುತ್ತೆ? ಅದಕ್ಕೆ ಅವ್ಯವಸ್ಥೆ ಶುರುವಾಗುತ್ತೆ. ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಅಂತವ್ರು ಸತ್ತಾಗ ಏನು ಮಾಡ್ತಾರೆ? ಇಮಿಡಿಯೇಟ್ ಆಗಿ ಒಬ್ಬ ಸ್ಟಾಪ್ ಗ್ಯಾಪ್ ಒಬ್ಬ ನೆಡ್ತಾರೆ. ಯಾರೋ ಆ ಕಾಲಕ್ಕೆ ಹಾಗೆ ವೇಕೆನ್ಸಿ ಇರಬಾರ್ದು. ಒಬ್ಬ ಟ್ರಾನ್ಸ್ಫರ್ ಆದ ತಕ್ಷಣ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ ಅಂತ ಒಬ್ಬನು ಇರ್ತಾನೆ. ಇಲ್ಲದೆ ಹೋದರೆ ವ್ಯವಸ್ಥೆಗೆ ನಿಯಂತ್ರಣ ಇಲ್ಲ, ಹಾಗಾಗಿಬಿಡುತ್ತೆ. ಅದಕ್ಕೆ ಯಾವುದೋ ಒಂದು ಅಪೌರುಷೇಯ ವಾಕ್ಯ ಅಂತ ಇರಬೇಕು. ವಿನಾ ನಿಶ್ಚಾಯಕತ್ವ ನಿಶ್ಚಾಯಕ ಅಭಾವ, ನಿರ್ಣಯ ಡೆಸಿಷನ್ ತಗೊಳ್ಳೋರು ಯಾರು ಬಿಟ್ರೆ ಡೆಸಿಷನ್ ತಗೊಳ್ಳೋದು ಯಾರೀಗ? ಒಬ್ಬನು ಇರಲೇಬೇಕು. ನಚ ತಥಾ ಅಸ್ತು ಇತಿ ವಾಕ್ಯಂ ಶಕ್ಯಂ, ಒಬ್ಬಳು ಬಿಟ್ಟು ಡೆಸಿಷನ್ ಬೇಡ ಬೇಡ ಅಂತ ಕೇಳಿದರೆ, ತತ್ ಸದ್ಭಾವಶ್ಚ ಸರ್ವೈಹಿ ಸಮಯಭಿ ನಿಶ್ಚಿತತ್ವಾದಿತಿ. ಸಮಯಿಗಳು, ಅದಕ್ಕೆ ಸಮೀರ ಸಮಯ ಮಧ್ವ ಸಿದ್ಧಾಂತ, ಸಮಯ ಸಿದ್ಧಾಂತ ಸಮೀರ ಮಧ್ವಾಚಾರ್ಯರು, ಮಧ್ವ ಸಿದ್ಧಾಂತ ಏನಂತ ಕರಿಬಹುದು? ಸಮೀರ ಸಮಯ ಅಂತ ಸಭೆಗಳು ಇದೆ, ಸಮೀರ ಸಮಯ ಸಂವರ್ಧನಿ ಸಭಾ ಅಂತ ಮಾಡ್ತಾರೆ. ಆ ರೀತಿ ಇರೋದ್ರಿಂದ ಸಮಯಕ್ಕೆ ನಾವು ಸಮಯ ಅಂತ ಏನು ತಿಳ್ಕೊಂಡಿರ್ತೀವಿ? ಸಾಮಾನ್ಯ ಟೈಮ್ ಅಂತ ತಿಳ್ಕೊಂಡಿರ್ತೀವಿ, ಕಾಲ ಅಂತ ತಿಳ್ಕೊಂಡಿರ್ತೀವಿ. ಅದಕ್ಕೆ ಆ ಅರ್ಥ ಇದೆ ಇಲ್ಲ ಅಂತಲ್ಲ, ಇನ್ನೊಂದು ಅರ್ಥನೂ ಇದೆ. ಯಾವುದೊಂದು ಸಮಯ, ಸಮಯ ಸಾಧಕ ಅಂತ ಹೇಳ್ಬೇಕಾದ್ರೆ ಏನರ್ಥ ಅಲ್ಲಿ? ಸಮಯ ಸಾಧಕರು ಅಂದರೆ ಆಪರ್ಚುನಿಸ್ಟ್ಸ್ ಅಂತ ಅರ್ಥ. ಇಲ್ಲಿ ಹಾಗಲ್ಲ, ಇಲ್ಲಿ ಸಮಯ ಅಂದರೆ ಸಿದ್ಧಾಂತ. ಯಾವುದು ಸಮಯ ಪಾಲನೆ ಅಂತಂದರೆ ಟೈಮ್ ಪಾಲಿಸೋದು. ಅಲ್ಲಿ ಟೈಮನ್ನು ಕೀಪಪ್ ಮಾಡೋ, ಟೈಮ್ ಕೀಪಪ್ ಮಾಡುವಂತಾರೆ ಸಮಯ ಪಾಲನೆ ಮಾಡುವಂತಾರೆ. ಅದು ಒಂದೇ ವಾಕ್ಯಕ್ಕೆ ಸಮಯ ಅದು ಬೇರೆ, ಸಮಯಗಳು ಅಂದ್ರೇನು ಈ ಅರ್ಥ. ಸಮಯ ಅಂದ್ರೆ ಏನಲ್ಲಿ? ಸಿದ್ಧಾಂತ, ಎಲ್ಲ ಸಿದ್ಧಾಂತ ವಿವರಿಸೆ ಮಾಡ್ತಾರೆ. ಅದಕ್ಕೆ ಸಮಯ ಪಾದ, ಈ ಸಮಯನ ಅಲ್ಲಿ ಉಪಯೋಗಿಸಿರೋದು ಗೊತ್ತಾ? ಈ ಸಮಯ ಆ ಸಮಯ ಎರಡು ಒಂದೇ. ನ್ಯಾಯ ಬೇರೆ ಸಿದ್ಧಾಂತ ಬೇರೆ. ನ್ಯಾಯ ಸಿದ್ಧಾಂತ ಸಪೋರ್ಟ್ ಮಾಡೋದಕ್ಕೆ ನ್ಯಾಯ ಅಂತ ಕರೀತಾರೆ. ಪೂರ್ವಪಕ್ಷ ಸಪೋರ್ಟ್ ಮಾಡೋದಕ್ಕೆ ಪೂರ್ವಪಕ್ಷ ನ್ಯಾಯ, ಸಿದ್ಧಾಂತ ಸಪೋರ್ಟ್ ಮಾಡೋದಕ್ಕೆ ಸಿದ್ಧಾಂತ ನ್ಯಾಯ ಅಂತ ಕರೀತಾರೆ. ಏನ ರಾಧ ಅಂತ ಶಬ್ದಕ್ಕೂ ಸಿದ್ಧಾಂತನೇ ಅರ್ಥ, ಕನ್ನಡದಲ್ಲಿ ಅಪಾರ್ಥ ಆಗಿಬಿಟ್ಟಿದೆ. ಬರೀ ರಾಧ ಅಂತ ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳ್ತಾರೆ. ಅದಕ್ಕೆ ಬಂಡಾಯಿ ಸ್ವಾಮಿಗಳ ಹೆಸರು ಸಭ ಮಾಧ್ವ ರಾಧ ಅಂತ ಸಂವರ್ತಕ ಸಭಾ ಅಂತಾನೆ. ಅದು ರಾಧ ಅಂತಾರೆ ಸಿದ್ಧಾಂತ, ಸಾಧ ಸಮಯ ಸಿದ್ಧಾಂತ ರಾಧ ಅಂತ ಇವೆಲ್ಲ ಪರ್ಯಾಯ ಪದಗಳು. ಕನ್ನಡದಲ್ಲಿ ಮಾತ್ರ ಕೆಟ್ಟ ಅರ್ಥ ಬರುತ್ತೆ ಕೆಲವಕ್ಕೆ. ದುವಿನ ನಿಶ್ಚಾಯಕ ಭಾವ ತತ್ ಸದ್ಭಾವಶ್ಚ ಸರ್ವೈಹಿ ಸಮಯಭಿ ನಿಶ್ಚಿತತ್ವಾದಿ. ಪ್ರತಿಯೊಬ್ಬ ಸಿದ್ಧಾಂತಿಯೂ ಕೂಡ ಧರ್ಮಾಧರ್ಮಗಳ ಬಗ್ಗೆ ತನ್ನದೇ ಆದ ಕಾನ್ಸೆಪ್ಟ್ ಇಟ್ಕೊಂಡಿರೋದ್ರಿಂದ ಧರ್ಮಾಧರ್ಮ ಇನ್ ಜನರಲ್ ರ್ಯಾಷನಲ್ ಅಕ್ಸೆಪ್ಟೆನ್ಸ್ ಇದೆ. ಅರ್ಥ ಆಯ್ತಾ? ರ್ಯಾಷನಲ್ ಅಕ್ಸೆಪ್ಟೆನ್ಸ್ ಇರೋದ್ರಿಂದ ಹೇಳೋದಕ್ಕೊಂದು ವಾಕ್ಯ ಬೇಕೇ ಬೇಕು. ಅದೇನಾಗಿರಬೇಕು? ಇವತ್ತು ಉದಾಹರಣೆ, ಅಮೆರಿಕದ ಕಾನೂನು ಇದೆ, ನಾವು ಫಾಲೋ ಮಾಡೋದಿಲ್ಲ ಅದನ್ನು. ನಮ್ಮ ಕಾನೂನು ಇದೆ, ಅವರು ಫಾಲೋ ಮಾಡೋದಿಲ್ಲ ಅದನ್ನು. ನಮ್ಮ ದೇಶದ ಕಾನೂನುಗಳು ಅಷ್ಟೇ. ಆದರೆ ಸತ್ಯ ಹೇಳಬೇಕು, ಸುಳ್ಳು ಹೇಳಬಾರ್ದು, ಇದಿಲ್ಲದೆ ಏನಿದು? ಯಾವುದೇ ದೇಶದಲ್ಲೂ ಕೂಡ ಸುಳ್ಳು ಹೇಳಬೇಕು ಅಂತ ಕಾನೂನು ಮಾಡಿಲ್ಲ. ಸುಳ್ಳು ಹೇಳ್ತಿರ್ತಾರೆ ಅವರು, ಆದ್ರೆ ಏನಂತ ಮಾಡೋದಿಲ್ಲ. ಕಾರ ಕಳ್ಳನು ಕೂಡ ಮೋಸ ಮಾಡಿದ್ರೆ ಕಳ್ಳತನ ಮಾಡಬೇಡ, ಮೋಸ ಮಾಡಿಲ್ಲ ಹೇಳ್ಕೊಡ್ತಾನು. ನೋಡು ತಂದಿರ್ತೀಯಲ್ಲ, ಕದ್ ತಂದಿರ್ತೀಯಲ್ಲ, ಸರಿಯಾಗಿ ಒಪ್ಪಿಸ್ಬೇಕು, ನೀನು ತಿಂದ್ಬಿಡ್ಬೇಡ ಮತ್ತೆ ಅಂತ ಹೇಳ್ತಾನೆ. ಅಲ್ಲೂ ಕೂಡ ಮಾಡ್ತಿರೋದೇ ಕೆಟ್ಟ ಕೆಲಸ. ಅದರಲ್ಲೂ ಏನು ಹೇಳ್ತಾನೆ ಅವನು? ಲಂಚ ಕೊಡೋರು ಸರಿಯಾಗಿ ಕೊಟ್ಟಿದ್ದೆ ಅಂತ ಕೇಳಿದ್ರೆ ಹಾಗಾಗಿ ನೆನೆಸ್ಕೊಂಡ್ಬಿಟ್ಟು ಸರಿಯಾಗಿ ಕೊಟ್ಟಿದ್ದಾರೆ, ಮೋಸ ಗೀಸ ಮಾಡಿಲ್ವಲ್ಲ ಅಂತ ಕೇಳೋದು. ಆ ಕೆಲಸನೇ ಮೋಸದ ಕೆಲಸ ಫಸ್ಟು, ಅದ್ರಲ್ಲಿ ಮೋಸ ಮಾಡಿಲ್ವ ಅಂತ ಕೇಳಿದ್ರೆ ಏನರ್ಥ? ಅಂದರೆ ತಮ ಅಂದರೆ ಇದು ತಾತ್ಪರ್ಯ ಇಷ್ಟೇ. ಧರ್ಮಾಧರ್ಮದ ಕಾನ್ಸೆಪ್ಟ್ ತಲೆಯಲ್ಲಿ ಏನಾಗಿದೆ? ಅದು ರ್ಯಾಷನಲಿ ಅಕ್ಸೆಪ್ಟೆಡ್. ಇವು ಚಾರ್ವಾಕ ಇಲ್ಲ ಅಂತ ಹೇಳೋದಕ್ಕೆ ಅವನಿಗೆ ಆ ಮಾತೇ ಬೆಲೆ ಇಲ್ಲ, ಉಳಿದು ಮಾತ್ರ ತಗೊಂಡಿದ್ದಾರೆ ಅವನ ಅಂಶಗಳನ್ನು. ನಾನು ಪ್ರತ್ಯಕ್ಷೈಕ ಪ್ರಮಾಣವಾದಿ ಸಹ ಧರ್ಮಾಧರ್ಮೋ ನಾಂಗೀಕುರುತೆ ತಸ್ಯ ನಾ ಇದಂ ಅನಿಷ್ಠಂ. ಚಾರ್ವಾಕ ಅಂತ ಒಬ್ರು ಇದ್ದಾನೆ, ಅವನು ಬೇರೆ ಧರ್ಮಗಳನ್ನು ಒಪ್ಪೋದಿಲ್ಲ, ಅತೀಂದ್ರಿಯ ಪದಾರ್ಥನೇ ಒಪ್ಪೋದಿಲ್ಲ. ಪ್ರತ್ಯಕ್ಷ ಏಕ ಪ್ರಮಾಣವಾದಿ, ಪ್ರತ್ಯಕ್ಷ ಒಂದನ್ನೇ ಪ್ರಮಾಣ ಅಂತಕ್ಕಂಥ ಒಪ್ತಕ್ಕಂಥ ಚಾರ್ವಾಕ ಧರ್ಮಾಧರ್ಮ ಒಪ್ಪೋದೇ ಇಲ್ವಲ್ಲ, ಅವನಿಗೇನು ಮಾಡ್ತೀರಿ ಅಂತ ಪ್ರಶ್ನೆ ಬಂತು. ಅವನು ಹೇಳ್ತಾರೆ, ಅವನೇನಲ್ಲ, ಅವನು ಏನಲ್ಲ, ಅಧಿಕಾರಿನೇ ಅಲ್ಲ, ಅವನು ಆಲೋಚನೆ ಮಾಡೋದಿಲ್ಲ, ಗಟೋಟ ಅಂತ ಕಳಿಸಿದ್ರೆ ಮುಗಿತ ಅವನನ್ನು. ಕಿಮಪಿ ಅಪೌರುಷೇಯ ವಾಕ್ಯ ನಿಯಮಗಳು ಹಾಕಿರ್ತಾರೆ, ಇದು ಫಾಲೋ ಮಾಡದೆ ಹೋದರೆ ಅವ್ರು ಏನಾಗ್ತಾರೆ, ಎಕ್ಸ್ಪೆಲ್ ಆಗ್ತಾರೆ. ಗೊತ್ತಾಯ್ತಾ? ನಿಯಮಾವಳಿ ಇವತ್ತು ಇದರಲ್ಲೇ ಅಸೆಂಬ್ಲಿಗಳಲ್ಲಿ ಕೂಡ ಹುಚ್ಚುಗಳು ಏನು ಮಾಡ್ಬೋದು, ಅವ್ರನ್ನೇ ಮಾಸ್ಟರ್ಗೆ ಎತ್ತು ಹೊರಗೆ ಹಾಕಿಬಿಡ್ತಾರೆ. ಅದಕ್ಕೆ ತಕ್ಕಂತೆ ನಡ್ಕೋಬೇಕು ಅವನು. ವಾಕ್ಯ ಮನಂಗೀಕೃತ್ಯ ವೇದ ಅಪೌರುಷೇಯತ್ವ ಪ್ರತ್ಯಕ್ಷ ಪ್ರತಿ ಆಚಕ್ಷಾಣಾನ್, ಪ್ರತ್ಯಾಚಕ್ಷಾಣ ಅಂದರೆ ಒಪ್ಪದೇ ಇರತಕ್ಕಂಥವ್ರು ಇದ್ದಾರಲ್ಲ, ಸರ್ವಾನ್ ಪ್ರತಿ ಚಾಯಂ ಪ್ರಸಂಗ ಇತ್ಯತಃ ತೇನಾಪಿ ಧರ್ಮಾಧಿಕಂ ಅಂಗೀಕಾರ್ಯ ಅಂಗೀಕಾರ್ಯ ಏನಂ ಪ್ರಸಂಗಂ ವಕ್ಷ್ಯಾಮಃ ಇತ್ಯಾಶಯೇನಃ ಯಶ್ಚೇತ್. ಅವರು ಧರ್ಮಾಧರ್ಮ ಒಪ್ಪಿದರೆ ವಾದಕ್ಕೆ ಅವಕಾಶ, ಧರ್ಮಾಧರ್ಮ ಒಪ್ಪದೆ ಹೋದರೆ ವಾದಕ್ಕೆ ಅವಕಾಶ ಇಲ್ಲ, ಮುಗಿದೋಯ್ತಷ್ಟೇ. ಹಾಗಿದ್ರೆ ಅವನ್ನ ಧರ್ಮ ವಾದಕ್ಕೆ ಕೂತರೆ ಏನ್ ಮಾಡ್ತೀರಿ ಅಂದ್ರೆ, ಈಗ ಕಳಿಸ್ತೀವಿ ಒಪ್ಪಿಸ್ತೀವಿ, ಅವ್ನು ಒಪ್ಕೊಂಡ್ಮೇಲೆ ಮುಂದುವರಿತೇವೆ ಅಷ್ಟೇ. ರೂಲ್ಸ್ ಫಾಲೋ ಮಾಡ್ತೀಯಾ? ಹಾಗಿದ್ರೆ ಬಾ, ಫಾಲೋ ಮಾಡೋದಿಲ್ವಾ? ಹೊರಟು ಒಂದ್ ಮೊದಲೇ ಎಲ್ಲ ನೋಟಿಸ್ ಹಾಕ್ಬಿಟ್ಟಿರ್ತಾರೆ ಫಸ್ಟ್. ಈ ಕಂಪನಿ ಸೇರಿದಾಗ ಎಲ್ಲ ಅಬೈಡ್ ಬೈ ದಿ ರೂಲ್ಸ್ ಅಂತ ಹಾಕ್ಬಿಡ್ತಾರೆ ಫಸ್ಟ್. ಯಾವುದೇ ಒಪ್ಪದೆ ಹೋದ್ರೆ ಅವನು ಹೊರಗೆ ಹಾಕೋ ಅಧಿಕಾರ ಇದೆ ಅಂತ ಹೇಳ್ತಾರೆ. ಅದೇ ರೀತಿ ಎಷ್ಟೇ ಐತಿ ತೌ ಧರ್ಮ ಧರ್ಮೋ ಇತಿ ಪ್ರಸ. ಕಳ್ಳ ಸುಳ್ಳು ಕೋರ್ಟಿ ಬಂದಾಗಲೂ ಕೂಡ ಅವ್ರ ಕಾನೂನು ಒಪ್ಪೋದಿಲ್ಲ, ಅವ್ರ ಕೋರ್ಟಿ ನಿಯಮ ಪಾಲಿಸ್ಬೇಕು. ಅವರು ಪಾಲಿಸಿದವ್ರು ಏನಾಗುತ್ತೆ, ಪಾಲಿಸ್ಲಿಲ್ಲ ಅನ್ನೋ ಆಪಾದನೆ ಮೇಲೆ ಅವ್ರ ಕೇಸ್ ಹೋಗಿಬಿಡುತ್ತೆ. ಪಾಲಿಸ್ಲಿಲ್ಲ ಅಂಬ ಪಾಯಿಂಟೇ ಅವರನ್ನ ಏನ್ ಮಾಡುತ್ತೆ, ಅಪರಾಧಿಗಳನ್ನು ತೀರ್ಮಾನ ಮಾಡಿ ಹೊರಗೆ ಹಾಕಿಬಿಡುತ್ತೆ. ಒಪ್ತೇನೆ ಅಂತ ಹೇಳೋವರಿಗೆ ಅವನು ಪ್ರಮಾಣ ಮಾಡಿ ಹೇಳ್ಬೇಕು. ಇಮ್ಮತ್ತೆ ಸುಳ್ಳು ಹೇಳ್ಬೇಕಾದ್ರು ಏನಿರ್ತಾರೆ ಸಾಕ್ಷಿ, ಯಾವ ಗೀತಾ ಮುಟ್ಟಿ ಪ್ರಮಾಣ ಮಾಡಿ ಸತ್ಯ ಹೇಳ್ತೇನೆ ಸತ್ಯ ಸುಳ್ಳು ಮೂರು ಸತ್ಯ ಸತ್ಯ ಹೇಳ್ತೇನೆ ಅಂತೇಳಿ ಅವ್ರು ಹೈಕ್ಲಾ ಸುಳ್ಳು ಹೇಳ್ತಾರೆ. ಆಮೇಲೆ ಅದು ಒಂದು ಪದ್ಧತಿ, ಅದು ಏನೋ ಒಂದು ಸ್ಟ್ಯಾಂಡರ್ಡ್ ಇರಬೇಕು ಅವನಿಗೆ. ಆ ಓದ್ ಅವನು ಪ್ರಮಾಣ ಹೇಳದೇ ಮುಂದೆ ಮಾತಾಡಾಗಿಲ್ಲ. ಇತಿ ಪ್ರಸಜ್ಜೇತ ಇತಿ ಹಿತೇಶೇಷ. ಅಲ್ಲಿ ಯಾರು ಮಾಡ್ತಾರೆ ತಮಾಷೆ ಅಂದ್ರೆ, ಯಾವನು ಆರೋಪಿನ ಅವನು ಇಂಟ್ರೆಸ್ಟಿಂಗ್ ಗೊತ್ತಾಯ್ತು, ಆರೋಪಿನೂ ಪ್ರಮಾಣ ಮಾಡಬೇಕು. ಪ್ರಮಾಣ ಮಾಡೋದಿಲ್ಲ ಅಂದ್ರೆ ಅವನು ಏನಾಗೋದಿಲ್ಲ, ನ್ಯಾಯ ಕೇಳಕ್ ಬಂದವನಾಗೋದಿಲ್ಲ. ಅವನು ನ್ಯಾಯ ಕೇಳಕ್ ಬಂದವನಾಗದೆ ಹೋದಾಗ ನ್ಯಾಯ ಕೊಡೋ ಪ್ರಸಂಗನೇ ಬರೋದಿಲ್ಲ. ಆ ನ್ಯಾಯ ಹೇಗೆ ಒಪ್ಪಬೇಕೋ, ಇಲ್ಲಿ ಏನು ಒಪ್ಪಬೇಕೋ, ಧರ್ಮಾಧರ್ಮಗಳು ಒಪ್ಪಬೇಕು ಅಂತ ಹೇಳಿ. ಅದಕ್ಕೆ ಬಹುಶಃ ಬೇರೆಯವ್ರು ಬಂದಾಗ ಬೇರೆ ಕೈಲಿ ಮಾಡಿಸ್ತಾರೆ ಅಂತ ಕಾಣಿಸ್ತದೆ. ಅವರವ್ರ ಧರ್ಮದ ಮಾಡಿಸ್ತಾರೆ, ಯಾವ್ದು ಒಪ್ತಾನೋ ಅವನನ್ನು. ನಾ ಯಾವ್ದೋ ಪ್ರಮಾಣ ಮಾಡೋದು ಅಂತ ಹೇಳಾಗಿಲ್ಲ ಅವನೀಗ, ಪ್ರಮಾಣ ಮಾಡೋದಿಲ್ಲ ಅಂತ ಹೇಳಿಬಿಟ್ರೆ ಏನಾಗುತ್ತೆ ಅಲ್ಲಿಗೆ, ತಪ್ಪಿದೆ ಅಂತಾನೆ ಅರ್ಥ. ಅದಕ್ಕೆ ಯಾವುದೋ ಒಂದು ಸ್ಟ್ಯಾಂಡರ್ಡ್ ಇವತ್ತು ತಮ್ಮ ತಂದೆದು ಯಾರ ಮೇಲೆ ಪ್ರಮಾಣ ಮಾಡಿ ಓದ್ ತಗೋತಾರೆ ಇವರೆಲ್ಲ, ಯಾವುದೋ ಒಂದು ಸಾಕ್ಷಿ ಮಾಡಿ ಓದ್ ತಗೋತಾರೆ. ಮನಸ್ಸಾಕ್ಷಿ, ಅವ್ರ ಸಾಕ್ಷಿ, ಇವ್ರ ಸಾಕ್ಷಿ, ಏನೋ ಭಾಷೆ ದೇಶ ಏನೋ ಒಂದು ಹೇಳ್ತಾರೆ. ಏನು ಹೇಳಿದ್ರೆ ಪ್ರಮಾಣ ವಚನ, ಪ್ರಮಾಣ ವಚನ, ಪ್ರಮಾಣ ವಚನ ಅಂತ ಆಗ್ಬೇಕಾದ್ರೆ ಯಾವ್ದಾದ್ರು ಪ್ರಮಾಣ ಅಂತ ಒಪ್ಪಿರ್ಬೇಕು. ಪ್ರಮಾಣ ಅಂತ ಒಪ್ಪದೆ ಹೋದ್ರೆ ಪ್ರಮಾಣ ವಚನ ಅಂತ ಆಗೋದಿಲ್ಲ. ಅದೇ ರೀತಿನೇ ಧರ್ಮಾಧರ್ಮ ಒಪ್ಪದೆ ಹೋದ್ರೆ ಸಿದ್ಧಾಂತ ಅಂತ ಆಗೋದಿಲ್ಲ. ಧರ್ಮ ಜನಾಂಗೀಕಾರೇ, ಮಕ್ಕಳಿಗೂ ಹಾಗೆ ಹೇಳುವಿಗೆ ಒಪ್ಪೋದಿಲ್ಲ. ಏನು ಒಪ್ತೀಯಪ್ಪ ಹಾಗಿದ್ರೆ ನೀನೀಗ, ಐ ಡೋಂಟ್ ಬಿಲೀವ್ ಇನ್ ಗಾಡ್ ಏನೋ ಮಾತಾಡ್ತೀಯಲ್ಲ ಹಾಗಿದ್ರೆ, ಹಾಗಿದ್ರೆ ಇದನ್ನು ಏನು ಯಾವ ಒಪ್ತಿ, ಏನೋ ಒಪ್ಪೋದಿಲ್ವ ಹಾಗಿದ್ರೆ, ಬುದ್ಧಿ ಇಲ್ಲ ಅಂತ ಅರ್ಥ. ರ್ಯಾಷನಲ್ ಇದ್ರೊಳಗೆ ಏನಾದ್ರು ಒಪ್ತೀಯಲ್ಲ, ಅದ್ರ ಪ್ರಕಾರ ಪ್ರೂವ್ ಮಾಡಕ್ ಬರುತ್ತೆ. ಏನು ಒಪ್ತೀಯೋ ಅದನ್ನ ನೋಡಿಬಿಟ್ಟು ಸರಿಯಾಗಿ ಹೇಳಿದ್ರೆ ಒಪ್ಪಕ್ಕೆ ಸಾಧ್ಯ ಇದೆ. ಅದೇ ಹೇಳ್ತಿರೋದು, ಒಪ್ಪೋದಿಲ್ಲ ಅನ್ನೋ ಧರ್ಮನೋ ಧರ್ಮ. ಒಬ್ಬನು ಎಸ್ಸೆ ಬರೆದಾನೆ ಇಂಗ್ಲಿಷ್ನೊಳಗೆ, ವಾಟ್ ಐ ಬಿಲೀವ್ ಅಂತ ಅದ್ರ ಹೆಸರು. ಅವನು ಹೇಳ್ತಾನೆ, ಐ ಬಿಲೀವ್ ಇನ್ ನಥಿಂಗ್ ದಟ್ ಈಸ್ ಮೈ ಬಿಲೀಫ್. ಅರ್ಥ ಆಯ್ತಾ? ಐ ಬಿಲೀವ್ ಇನ್ ನಥಿಂಗ್ ದಟ್ ಈಸ್ ಮೈ ಬಿಲೀಫ್. ಅದು ಏನಾಯ್ತು ಅಲ್ಲಿಗೆ, ಬಿಲೀಫ್ ಒಪ್ಪೋದಿಲ್ಲ ಅಂತಾರೆ, ಬಿಲೀಫ್ ಇಟ್ಕೊಂಡಿದ್ದಾನೋ ಏನಂತಾರೆ ಅದಕ್ಕೆಲ್ಲ, ಕಾಂಟ್ರಡಿಕ್ಟ್, ಸವ್ಯಾಹತಿ ಅಂತ ಕರೀತಾ. ತನ್ನ ಮಾತೆ ನಾನು ಮೂಕ ಅಂತ ನಾನೇ ಹೇಳ್ತೇನೆ ಅಂದ್ರೆ ಏನರ್ಥ ಅದಕ್ಕೆ? ಮಾತಾಡ ಮೂಕ ಅದೇ ನಾನು ಹೇಳಿದ್ರು ನಂಬೋದಿಲ್ವಲ್ಲ ನೀವು, ಅಂದ್ರೆ ಏನ್ ಮಾಡ್ಬೇಕು ಅದಕ್ಕೆ? ನೀವು ಸುಳ್ಳು ಹೇಳ್ತೀಯ ಅಂತ ನೀನೇ ಪ್ರೂವ್ ಮಾಡ್ತಿದ್ದಿ ಅಂತ ಅರ್ಥ ಆಯ್ತಾ? ನಾನು ಮೂಕ ಅಂತ ಎಲ್ಲಿವರೆಗೂ ಅವನು ಹೇಳೋದಿಲ್ಲ ಅಲ್ಲಿವರೆಗೂ ಒಪ್ಪಬಹುದು. ಹೇಳಿದ ತಕ್ಷಣ ಹೋಗ್ಬಿಡ್ತಾನು, ಸೆಲ್ಫ್ ಅಟೆಸ್ಟೇಷನ್ ಅಂತ ಮಾಡಕ್ ಹೋದ್ರೆ ಪಜೀತಿ ಆಗತ್ತೆ. ಸರಿ, ಅವ್ರ ದೇವ್ರು ಒಪ್ತಾರಲ್ಲ ಅಂತ ಹೇಳಿದ್ರೆ ಮುಗಿತಲ್ಲ, ಅವ್ರ ದೇವ್ರು ಒಪ್ತಾರಲ್ಲಪ್ಪ ಹಾಗಿದ್ರೆ ಕೆಲವ್ರು ಇರ್ತಾರೆ ಅಲ್ಲೇ ಕಾಂಟ್ರಾಕ್ಟ್ ಮಾಡ್ಕೋತಾರ ಅವ್ರು. ಹಾಗೆ ಅವ್ರನ್ನ ಕೇಳು, ಒಪ್ಪಾಡಿದ್ರೆ ಬಿಟ್ಬಿಡು ಹಾಗಿದ್ರೆ, ಅವಾಗ ಸಿಕ್ಕಾಕೋತಾರೆ. ಅದನ್ನ ಹೇಳ್ಬೇಕು ಸರಿಯಾಗಿ. ಅಲ್ಲಿ ಅವನ್ ಮಾತನ್ನೇ ಅವನೇ ತಿರುಗಿಸ್ಬಿಟ್ರೆ ಯೋಚನೆ ಮಾಡ್ತಾನೆ ಫಸ್ಟ್. ಅವನು ಯೋಚನೆ ಮಾಡೋ ಅಭ್ಯಾಸ ಇದ್ದವ್ರು ಉದ್ಧಾರ ಆಗ್ತಾರೆ. ಸರಿ, ಮಾತೆ ಮಾತಾಡ್ತಿದ್ರೆ ಏನು ಪ್ರಯೋಜನ ಬರೋದಿಲ್ಲ ಅದಕ್ಕೆ. ಯೋಚನೆ ಮಾಡಿ ಮಾತಾಡಿದ್ರೆ ಸರಿ. ಇತಿ ಪ್ರಸಜ್ಜೇತ ಇತಿ ಶೇಷ ಧರ್ಮಾಧ್ಯನಂಗೀಕಾರೇ ಕುತಃ ತಾಸ್ತ್ರ ಅಶಾಸ್ತ್ರತ್ವ ಪ್ರಸಂಗ. ಪ್ರಶ್ನೆ, ಧರ್ಮಾದಿಗಳನ್ನು ಒಪ್ಪದೆ ಹೋದ್ರೆ ಅವನ ಶಾಸ್ತ್ರ ಅಶಾಸ್ತ್ರ ಆಗುತ್ತೆ ಅಂತ ಹೇಗೆ ಹೇಳ್ತೀರಿ ಅಂದ್ರೆ, ಏನು ಶಾಸ್ತ್ರೀನ ಸ್ಯಾತಿತ್ಯತಾಹ. ಅವನ ಶಾಸ್ತ್ರ ಒಪ್ಪಿದ್ದಕ್ಕೆ ಶಾಸ್ತ್ರಿ ಅಂತ ಕರೀತಾರೆ. ನಮ್ಮಲ್ಲಿ ಶಾಸ್ತ್ರಿ ಅಂತಷ್ಟು ಏನರ್ಥ, ಶಾಸ್ತ್ರ ಅಂತ ಅಡಿಗೆ ಭಟ್ರು ಅಂತ ಅರ್ಥ. ಕೆಲವು ಪದಗಳು ಪ್ರೆಸೆಂಟ್ ಆಗಿಬಿಟ್ಟಿದೆ, ತಪ್ಪದು. ಭಟ್ಟ ಅನ್ನೋದು ಒಳ್ಳೆ ಪದ, ಮಧ್ಯೆ ಭಟ್ರು ಅಂತಾನೆ ಹೆಸರು. ಮಧ್ವದಲ್ಲಿ ಅರ್ಥ ಹೇಳ್ತಾರೆ ಅಂದ್ರೆ, ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯಂ ಎಂಭಟ್ಟ ಇತ್ಯಭಿವದಂತೆ ಸದಾ ವಿನೀತಂ. ಒಳ್ಳೆ ಜ್ಞಾನಿಗಳು ಪ್ಲಸ್ ವಿನಯ ಅಂತ, ಅದಕ್ಕೆ ಭಟ್ಟ ಅಂತ ಕರೀತಿದ್ರು. ಆ ಪದ ಹೋಗ್ಬಿಡುತ್ತೆ ಬರ್ತಾ ಬರ್ತಾ ಬರ್ತಾ. ಅದೇ ರೀತಿನೇ ಇದು ಕೂಡ ಶಾಸ್ತ್ರಿ ಅನ್ನೋ ಪದ. ಶಾಸ್ತ್ರವನ್ನು ಯಾವ ನಂಬುತ್ತಾನೆ ಅವನು ಶಾಸ್ತ್ರಿ. ಶಾಸ್ತ್ರ ಯಾರು ಓದಿರ್ತಾರೋ ಅವನು ಶಾಸ್ತ್ರಿ. ಇವತ್ತು ಯಾವುದೋ ಪದಕ್ಕೆ ಸ್ಮಾರತ ಪದಕ್ಕೂ ಕೆಟ್ಟ ಪದ ಅಲ್ಲ ಅದು. ಸ್ಮೃತಿನ ಒಪ್ಪಿದ್ರೆ ಸ್ಮಾರತ ಅಂತ ಅರ್ಥ. ಶ್ರುತಿ ಒಪ್ಪಿದ್ರೆ ಶ್ರೌತ ಅಂತ ಹೇಳಿದ್ರು. ಶ್ರೌತ ಸೂತ್ರ, ಸ್ಮಾರತ ಸೂತ್ರ ಅಂತ ಕರಿಬೇಕಾದ್ರೆ ಒಳ್ಳೆ ಪದಗಳವೆಲ್ಲ ಕೂಡ. ಕೆಲವು ಕಡೆ ಕೆಟ್ಟ ಉಪಯೋಗಿಸ್ತಾ ಏನಾಯ್ತು ಕೊನೆಗೆ, ಅದಕ್ಕೆ ಕೆಟ್ಟ ಅರ್ಥ ಬಂದೋಗಿದೆ ಅಷ್ಟೇ ಹೊರತು ಒಳ್ಳೆ ಪದಗಳು. ಶಾಸ್ತ್ರಿ ಆಗಬೇಕಾದ್ರೆ ಶಾಸ್ತ್ರ ಒಪ್ಪಿರಬೇಕು. ನೀವು ಶಾಸ್ತ್ರಿನೇ ಅಲ್ಲ ಹಾಕಿದ್ರೆ, ಅದೇ ಹೇಳ್ತೇವೆ, ಅದೇ ಹೇಳ್ತಿರೋದು ಇಟ್ಕೊಂಡ ಸೆಟ್ ಆಗಿಬಿಟ್ಟಿದೆ ಅದು. ಅದಕ್ಕೆ ನಾವೇನು ತಿಳ್ಕೊ ಶಾಸ್ತ್ರಿ ಅಂತ ಅಷ್ಟ ಕೆಟ್ಟದ ನೋಡಿ ನಮಗೂ ತನ್ನ ಮನಸ್ಸಲ್ಲಿ ಕೂತ್ಬಿಡೋದು ಸ್ಮಾರ್ಥ ಅಂತೇಳಿ. ಇವ್ರು ನಿಜವಾದ ಶಾಸ್ತ್ರಿಗಳು ಅಂತ ಹೇಳಿದ್ರೆ ಬಾಳಿ ಜ್ಞಾನಿಗಳು. ನರಹರಿತೀರ್ಥ ಪೂರ್ವ ಸಮಯ ಶ್ಯಾಮ ಶಾಸ್ತ್ರಿ ಆಗಲ್ಲ, ಹೆಸರಿದೆ ಅವರಿಗೆಲ್ಲ ದೊಡ್ಡ ದೊಡ್ಡ ಮುಖ್ಯಸ್ಥ ಹೆಸರುಗಳು. ಅದರಿಂದ ಯಾವ ದೋಷವೂ ಇಲ್ಲ, ಅದರಿಂದ ಒಳ್ಳೆ ಪದಗಳು, ಅವರು ಕೆಟ್ಟ ಪದಗಳಲ್ಲೇ ಇಲ್ಲ. ದೀಕ್ಷಿತ ಅನ್ನೋದು ಒಳ್ಳೆ ಪದನೇ, ಗೊತ್ತಾ? ಯಜ್ಞ ದೀಕ್ಷಿತ, ಅಶ್ವಮೇಧ ದೀಕ್ಷಿತ, ಒಳ್ಳೆ ಪದಗಳು, ಕೆಟ್ಟ ಪದಗಳಲ್ಲ. ಜಗತ್ತಿನೊಳಗೆ ದೀಕ್ಷೆ, ದೀಕ್ಷೆ ತಗೊಂಡೋ ದೀಕ್ಷಿತ ಅಷ್ಟೇ. ದೀಕ್ಷೆ, ದೀಕ್ಷೆ ತಗೊಂಡೋ ದೀಕ್ಷಿತ ಅಷ್ಟೇ. ರಕ್ಷಣೆ, ರಕ್ಷಿತವಾದ ವಸ್ತು ರಕ್ಷಿತ ಅಷ್ಟೇ. ಯಾಭ್ಯಾಂ ಏನಾಸೋ ಶಾಸ್ತ್ರೀ ನಸ್ಯಾದಿತ್ಯತ ಆಹಾ ಅಪ್ರಯೋಜಕತ್ವಾದಿತಿ ಪ್ರಯುಜ್ಯತೆ ಪ್ರವರ್ತತೆ ಪ್ರಾಣೇತ ಶ್ರೋತ ಚ ಶಾಸ್ತ್ರೇ ಯಾಭ್ಯಾಂ ತೇ ಪ್ರಯೋಜಕೆ. ನಮ್ಮಲ್ಲೂ ಹೆಸರು ಇಟ್ಕೊಂಡವ್ರು ಇದ್ರು, ಇತ್ತೀತಿ ಕಡಿಮೆ ಆಗಿದ್ದಾರೆ. ಅವ್ರು ವ್ಯಾಸರಾಜ ಶಾಸ್ತ್ರಿ ಅಂತ ಒಬ್ಬರು ಇದ್ರು, ಪೂರ್ಣಪ್ರಜ್ಞ ವಿಜಯ ಅಂತ ನಾಟಕ ಬರೆದು ಪ್ರಿಂಟ್ ಆಗಿದೆ. ಒಳ್ಳೆ ಶುದ್ಧ ಮಾಧ್ವರು, ಅದು ಹೆಸರು ಮಾತ್ರ ವ್ಯಾಸರಾಜ ಶಾಸ್ತ್ರಿ ಅಂತಾನಿರೋರು. ಇನ್ನೂ ಕೆಲವಕ್ಕೆ ಶಾಸ್ತ್ರದ ಪರೀಕ್ಷೆ ಬೇರೆ ಇದೆ, ಆ ಪರೀಕ್ಷೆ ಪಾಸ್ ಆದವರು ಶಾಸ್ತ್ರಿ ಅಂತೇಳಿ. ಆ ಪರೀಕ್ಷೆ ಪಾಸ್ ಆಗಿಬಿಟ್ರೆ ಯಾವನ ಬೇಕಾದ್ರೂ ಪಾಸ್ ಆಗಿರಲಿ, ವಿದ್ವಾನ್ ಅಂತ ಬಿರುದು ಕೊಡ್ತಾರಲ್ಲ ಹಾಗೆ. ವಿದ್ವತ್ವದವರೆಲ್ಲ ವಿದ್ವಾನ್, ಜಾತಿ ಪ್ರಶ್ನೆ ಇಲ್ಲದೆ ಎಲ್ಲ ವಿದ್ವಾನ್ ಅಂತ ಕರೀತಾರೋ. ಶಾಸ್ತ್ರ ಅಂತ ಪರೀಕ್ಷೆ ಹೋದ್ರೆ ಶಾಸ್ತ್ರಿ ಪರೀಕ್ಷೆ ಅಂತ ಮಾಡಿಬಿಟ್ರೆ ಆಯ್ತು. ಅದೇ ರೀತಿ ಆಚಾರ್ಯ ಪರೀಕ್ಷೆ ಅಂತ ಕೆಲವಿದೆ. ಆಚಾರ್ಯ ಪದವಿ ಓದ್ಬಿಟ್ರೆ ಎಮ್ ಎಗೆ ಈಕ್ವಲ್ ಅದು. ಆಚಾರ್ಯ ಪರೀಕ್ಷೆ ಮಾಡಿದ ಆಚಾರ್ಯ ಅಂತ ಹೆಸರು ಅವರಿಗೆ. ತರ್ಕತೀರ್ಥ, ತೀರ್ಥ ಅಂತ ಕೆಲವು ಪರೀಕ್ಷೆಗಳು. ಅದರಿಂದ ಅದ್ರ ಬರೋದು ಬೇರೆ, ಇದ್ರ ಬರೋದು ಬೇರೆ. ಆ ಅರ್ಥದಲ್ಲಿ ಶಾಸ್ತ್ರಿ ಅನ್ನೋ ಪದ, ಶಾಸ್ತ್ರ ಓದ್ದವರೆಲ್ಲ ಶಾಸ್ತ್ರಿಗಳು, ಶಾಸ್ತ್ರ ನಂಬೋರು ಶಾಸ್ತ್ರಿಗಳು, ಶಾಸ್ತ್ರ ಪ್ರತಿಪಾದನೆ ಮಾಡೋರು ಶಾಸ್ತ್ರಿಗಳು. ಕೆಟ್ಟ ಪದ ಅಲ್ಲ. ನೀ ಏನು ಒಪ್ಪದೆ ಹೋದ್ರೆ ಶಾಸ್ತ್ರಿ ಹೇಗಾಗ್ತಿ ಅಂತ ಕೇಳಿದರು. ಸೈಂಟಿಸ್ಟ್ ಅನ್ನೋ ಪದ ಇದ್ರೆ ಹಾಗೋ ಹಾಗೆ. ಪ್ರಯುಜ್ಯತೆ ಪ್ರವರ್ತತೆ ಪ್ರಣೇತ ಶ್ರೋತ ಚ ಶಾಸ್ತ್ರೇ ಅಭ್ರಾಂತೆ ಪ್ರಯೋಜಕೆ ವಿಷಯ ಪ್ರಯೋಜನೇ. ವಿಷಯ ಪ್ರಯೋಜನ ಇರಬೇಕು ಶಾಸ್ತ್ರಕ್ಕೆ ಅಂದರೆ. ಪ್ರಯೋಜನ ಅಂದ್ರೇನು? ಪ್ರಯುಜ್ಯತೆ ಪ್ರವರ್ತತೆ ಪ್ರಣೇತ ಶ್ರೋತ ಚ ಶಾಸ್ತ್ರೇ ಯಾಭ್ಯಾಂ. ಯಾವನು ಪ್ರಯುಜ್ಯತೆ ಅಂದರೆ ಪ್ರವರ್ತತೆ ಪ್ರಣೇ. ಶಾಸ್ತ್ರ ಬರೆಯೋನಿಗೂ ಒಂದು ಕಾರಣ ಇದೆ, ಶಾಸ್ತ್ರ ಕೇಳೋನಿಗೂ ಒಂದು ಕಾರಣ ಇದೆ. ಎರಡೂ ಇದ್ದಾಗ ಅದಕ್ಕೆ ಪ್ರಯೋಜನ ಅಂತ ಹೆಸರು. ಶಾಸ್ತ್ರ ಹೇಳಿದವನಿಗೂ ಪ್ರಯೋಜನ ಇದೆ, ಶಾಸ್ತ್ರ ಕೇಳಿದವನಿಗೂ ಪ್ರಯೋಜನ ಇದೆ. ಅಂತ ಪ್ರಯೋಜನ ಇದ್ದಾಗ ಶಾಸ್ತ್ರಕ್ಕೆ ಮಹತ್ವ ಬಂತು. ಚಾರ್ವಾಕ ಮತ್ತೆ ಏನಪ್ಪ ಪ್ರಯೋಜನ ಇದೆ ಅಂತ ಕೇಳುತ್ತ, ಏನು ಪ್ರಯೋಜನ ಇದೆ ಪ್ರಶ್ನೆ ಉತ್ತರ ಕೊಡ್ತಾರೆ. ಅದಕ್ಕೆಲ್ಲ ಅವನೇನೋ ಉತ್ತರ ಕೊಡ್ತಾನೆ, ಖಂಡನೆ ಮಾಡ್ತಾರೆ. ಅನನ್ಯ ಲಭ್ಯ ಅವಿದ್ಯಮಾನೇ ಪ್ರಯೋಜಕೆ ಯಶ್ಯ ಶಾಸ್ತ್ರಶ್ಯ ತಥ. ಯಾವ ಶಾಸ್ತ್ರಕ್ಕೆ ಪ್ರಯೋಜಕ ಪದಾರ್ಥಗಳಿಲ್ಲ ಅದು ಶಾಸ್ತ್ರ ಶಾಸ್ತ್ರ ಅಂತ ಅನಿಸೋದಿಲ್ಲ. ಅದು ಅನನ್ಯ ಲಭ್ಯಂ ಕಮಪಿ ಪುರುಷಾರ್ಥಮಧಿಕೃತ್ಯ ತತ್ ಸಾಧನಂ ತಥಾ ವಿಧಮರ್ಥಂ ಪ್ರತಿಪಾದಯನ್ ವಾಕ್ಯ ಸಮೂಹೋ ಹಿ ಶಾಸ್ತ್ರಂ. ಒಳ್ಳೆ ಡೆಫಿನೇಷನ್ ನೆನ್ಪಿಕೊಂಡಿರ್ಬೇಕು. ಶಾಸ್ತ್ರ ಅಂದರೆ ಏನು? ಟೀಕಾರ ಹೇಳ್ತಾರೆ, ಅನನ್ಯ ಲಭ್ಯಂ ಮೊದಲನೇ ಪದ. ಇನ್ನೊಂದು ಕಡೆ ಸಿಕ್ಕಿರಬಾರ್ದು ಆ ವಿಷಯ. ಇವತ್ತು ಕೆಮಿಸ್ಟ್ರಿ ಅಂದರೆ ಕೆಮಿಸ್ಟ್ರಿ ವಿಷಯ ಅಲ್ಲೇ ಮಾತ್ರ ಬಂದಿರುತ್ತೆ, ಫಿಸಿಕ್ಸ್ ಅಂದರೆ ಫಿಸಿಕ್ಸ್ ಅಲ್ಲೇ ಮಾತ್ರ ಬಂದಿರುತ್ತೆ. ಶಾಸ್ತ್ರ ಅಂದರೆ ಅನನ್ಯ ಲಭ್ಯಂ, ಬೇರೆ ವಿಚಾರ ಎಲ್ಲೆಲ್ಲಿ ಗ್ರಂಥಗಳಲ್ಲಿ ಸಿಗೋದಿಲ್ಲ ಅದು ಇಲ್ಲಿ ಮಾತ್ರ ಸಿಗಬೇಕು. ಕಮಪಿ ಪುರುಷಾರ್ಥಮಧಿಕೃತ್ಯ, ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕು ಪುರುಷಾರ್ಥಗಳು. ಯಾವುದೇ ಒಂದು ಗ್ರಂಥ ಶಾಸ್ತ್ರ ಅಂತಾಗಬೇಕಾದ್ರೆ ನಾಲ್ಕರ ಬಗ್ಗೆ ಒಂದನ್ನು ಹೇಳಲೇಬೇಕು. ನಾಲ್ಕರೆ ಸೈನ್ಸೋ ಆರ್ಟ್ಸೋ ಕಾಮರ್ಸೋ ಕೇಳೇ ಕೇಳ್ತಾರೋ, ಯಾವುದರೊಂದು ಆಗಿರಬೇಕು. ಗ್ರಾಜ್ಯುಯೇಟ್ ಶಬ್ದಕ್ಕೆ ಅರ್ಥ ಇಲ್ಲ. ಶಾಸ್ತ್ರ ಅಂದರೆ ಬೇರೆ ಶಾಸ್ತ್ರಗಳು ಹೇಳದೇ ಇರತಕ್ಕಂಥ ಒಂದು ವಿಶೇಷವಾದ ಅಂಶದಲ್ಲಿರಬೇಕು. ಅದು ಪುರುಷಾರ್ಥ ಸಂಬಂಧಪಟ್ಟಿರಬೇಕು ಫಸ್ಟು. ತತ್ ಸಾಧನಂ ತಥಾವಿಧಂ ಅರ್ಥಂ, ಅದಕ್ಕೆ ಸಾಧನ ಹೇಳಬೇಕು. ತಥಾವಿಧಂ ಅರ್ಥಂ ಪ್ರತಿ, ಸಾಧನಕ್ಕೆ ಅನುಕೂಲವಾಗತಕ್ಕಂಥ ವಿಷಯವನ್ನು ಪ್ರಯೋಜನ ಮಾಡಿ, ಪ್ರಯೋಜನ ಮತ್ತು ಸಾಧನ ಅದಕ್ಕೊಂದು ವಿಷಯ. ಹಾಗಿದ್ದರೆ ವಾಕ್ಯ ಸಮೂಹ ಹೋಗಿ ಶಾಸ್ತ್ರಂ, ಅದಕ್ಕೇನಂತ ಕರೀತಾರೆ ವಾಕ್ಯ ಸಮೂಹ ಅಂತ, ವಾಕ್ಯಗಳ ಗುಂಪನ್ನು ಶಾಸ್ತ್ರ ಅಂತ ಕರೀತಾರೆ. ಇದು ಇನ್ನೊಂದು ರೀತಿ ಏನಂತ ಹೇಳಿದಾರೆ ಗೊತ್ತಾ? ಬೇರೆ ಕಡೆ ಇದೆಯಾ ನೆನಪಿದೆಯಾ? ಇನ್ನೊಂದು ರೀತಿಯಲ್ಲಿ ಹೇಳಿದ್ದಾರೆ ನೆನಪಿದೆಯೇ? ನಾವು ಸಿಂಪಲ್ ಆಗಿ ಇದು ಇದು ಬಂದು ಕಂಪ್ ವರ್ಲ್ಡಲ್ಲಿ ಇಟ್ಟಿದ್ದಾರೆ. ಟೆಕ್ನಿಕಲಿ ಸಿಂಪಲ್ ಆಗಿ ಅರ್ಥ ಆಗಿ ಹೇಳಿದ್ದಾರೆ. ಜ್ಞಾಪಕ ಇದೆಯಾ? ಹಾಂ, ಇಲ್ಲ, ಕರೆಕ್ಟ್ ಹೇಳಿ. ಇದೇ ವಿಷಯನೇ ಹೇಳಿದ್ದಾರೆ, ತಕ್ಷಣ ನಿಮಗೆ ಅರ್ಥ ಆಗಿರುತ್ತೆ. ಆ ಥರ ಹೇಳಿದ್ದಾರೆ. ಎಲ್ಲಿ? ಮಾಯವಾದ ಖಂಡದಲ್ಲಿ ಅಧಿಕಾರಿ ವಿಷಯ ಪ್ರಯೋಜನ ಸಂಬಂಧ ಅಧಿಕಾರಿ. ಹಾಂ, ಬಂದಿದೆ ಅನುಮಂಚರಿಸಿಯಲ್ಲಿ ಬಂದು ಬಿಡ್ತೀವಿ. ಅಧಿಕಾರಿ ಯಾವನಪ್ಪ? ಪ್ರಣೇತ ವಕ್ತ. ಆಮೇಲೆ ವಿಷಯ ಧರ್ಮಾರ್ಥ ಕಾವದಲ್ಲಿ ಒಂದಾಗಿರಬೇಕು. ಪ್ರಯೋಜನ ಮೋಕ್ಷಾದಿಗಳಾಗಿರಬೇಕು. ಇದನ್ನು ಹೇಳಿದರು ಸಂಬಂಧ. ಅದನ್ನು ನಾಲ್ಕಿದ್ರೆ ಅನುಬಂಧ ಚತುಷ್ಟಯ ಅಂತ ಹೇಳಿದ್ರು. ಯಾವುದೇ ಗ್ರಂಥ ಪ್ರಮಾಣವಾಗಬೇಕಾದ್ರೆ ಅದೇ ಎಕ್ಸ್ಟೆಂಡ್ ಮಾಡ್ಕೊಂಡು ಯಾವುದೇ ಶಾಸ್ತ್ರ ಅಂತ ಅನಿಸ್ಕೋಬೇಕಾದ್ರೆ ನಾಲ್ಕಿರಬೇಕಾದ್ರೆ ಅಧಿಕಾರಿ. ಅದು ಮುಂದೆ ಹೇಳ್ತಾರ, ಅಧಿಕಾರಿ ವಿಷಯ ಪ್ರಯೋಜನ ಸಂಬಂಧ. ಒಂದು ಕೋರ್ಸ್ ಓಪನ್ ಮಾಡಿದ ತಕ್ಷಣ ಏನು ಹೇಳಬೇಕು ಅವನು? ಕೋರ್ಸ್ ಏನು ಹೇಳುತ್ತೆ ಬಿ ಬಿ ಎಂ ಅಂತ ಶುರು ಮಾಡಿದ್ರು ಫಸ್ಟ್, ಗೊತ್ತಾಯ್ತಾ? ಯಾವ ಮ್ಯಾನೇಜ್ಮೆಂಟ್ ಅಂತ ಅರ್ಥ ಮಾಡಿಕೊಂಡ್ರು. ಅಪ್ಲೈ ಯಾರು ಮಾಡ್ಬೇಕು ಅದಕ್ಕೆ? ಪಿ ಯು ಸಿ ಕಾಮರ್ಸ್ ಓದೋರು ಮಿನಿಮಮ್, ಬೇರೆ ಸೈನ್ಸ್ ಎಲಿಜಿಬಿಲಿಟಿ ಇರಬಹುದು, ಒಂದು ಯಾವತ್ತೆ ಪಿ ಯು ಸಿ ಆಗಿರಲೇಬೇಕು, ಬೇರೆಯವ್ರಿಗೆ ಎಲಿಜಿಬಿಲಿಟಿ ಇಲ್ಲ, ಅದೇ ಡಿಗ್ರಿ ಅಂದ ತಕ್ಷಣ ಅದು ಪಿ ಯು ಸಿ ಆಗಿರಬೇಕು. ಆಮೇಲೆ ಪ್ರಯೋಜನ ಏನು? ಈ ಮ್ಯಾನೇಜ್ಮೆಂಟ್ ಕೆಲಸ ಸಿಗುತ್ತೆ ಅವನಿಗೆ, ಯಾವ ಕೋರ್ಸ್ ಅಪ್ಲೈ ಮಾಡೋದು ಸೇರೋದು ಓದೋದು ಎಲ್ಲ ಸಂಬಂಧ, ಈ ರೀತಿ ಮಾಡೋದಕ್ಕೆ ಅಧಿಕಾರಿ ವಿಷಯ ಪ್ರಯೋಜನ ಸಂಬಂಧ, ಅದನ್ನೇ ಈ ಮಾತು ಉಪಯೋಗಿಸೋದು. ಪ್ರವೃತ್ತತೆ ಪ್ರವೃತ್ತತೆ ಪ್ರಣೇತ ಅಧಿಕಾರಿ ಶ್ರೋತ ಶಾಸ್ತ್ರೆ ಯಾಭ್ಯಾಮ್ ಪ್ರಯೋಜಕೆ ವಿಷಯ ಪ್ರಯೋಜನೆ, ಅಧಿಕಾರಿ ವಿಷಯ ಪ್ರಯೋಜನ ಬಂದೋಯ್ತು ಅಲ್ಲೇನೆ. ಅವಿದ್ಯಮಾನೆ ಪ್ರಯೋಜಕ ತಥಾ, ಅವಿಲ್ಲದೆ ಹೋದ್ರೆ ಶಾಸ್ತ್ರ ಅಂತ ಕರೆಯೋದಿಲ್ಲ. ಅನನ್ಯ ಲಭ್ಯಂ ಕಮಪಿ ಪುರುಷಾರ್ಥಂ ಅಧಿಕೃತ್ಯ ತಥಾ ಸಾಧನಂ ತಥಾ ವಿಧಮರ್ಥಂ ಪ್ರತಿಪಾದಯನ್ ವಾಕ್ಯ ಸಮೂಹೋ ಹಿ ಶಾಸ್ತ್ರಂ ಅನ್ಯಥಾ ಅತಿ ಪ್ರಸಂಗಾತ್. ಈ ಅರ್ಥ ಇಟ್ಕೊಳ್ಳೋದು ಏನಾದ್ರು ಕರೆದ ಎಲ್ಲ ಶಾಸ್ತ್ರ ಅಂತ ಆಗಿಬಿಡುತ್ತೆ ಅಷ್ಟೇ. ಶಾಸ್ತ್ರ ಅಂತೇಳಿ ಕಂಡುಕೊಂಡ್ರೆ ಶಾಸ್ತ್ರ ಅಂತ ಕರಿಬಾರದು, ಇದಿದ್ರೆ ಮಾತ್ರ ಶಾಸ್ತ್ರ ಅಂತ ಕರೆಯೋದು. ನಮ್ಮ ವಾದ ಶುರು ಮಾಡಿ ಜ್ಯೋತಿಷ್ಯ ಒಂದು ಶಾಸ್ತ್ರ ಅಲ್ಲ ಅಂತ ಗಲಾಟೆ ಮಾಡ್ತಾರಲ್ಲ, ಅವ್ರು ಹೇಳಬೇಕು ಅದಕ್ಕೆ ಶಾಸ್ತ್ರ ಅಲ್ಲ ಅಂತ ಹೇಳ್ಬೇಕಾದ್ರೆ ನೀನು ನೀನು ಒಪ್ಪೋದಿಲ್ಲ ಅಂತ ಶಾಸ್ತ್ರ ಅಲ್ಲ ಆಗೋದಿಲ್ಲ ಅಲ್ಲ, ಅದು ವಿಷಯ ಇದೆ, ಪ್ರಯೋಜನ ಇದೆ, ಸಂಬಂಧ ಇದೆ. ಯಾರೋ ತಪ್ಪು ಹೇಳಿರ್ತಾರೆ, ತಪ್ಪು ಜ್ಯೋತಿಷ್ಯ ಇರ್ತಾರೆ, ಸರಿಯಲ್ಲ ಒಪ್ಪೋಣ. ಜ್ಯೋತಿಷ್ ಶಾಸ್ತ್ರನೇ ತಪ್ಪು ಅಂದ್ರೆ ಸರಿಯಲ್ಲ, ಅರ್ಥ ಆಯ್ತಾ? ಇವತ್ತು ಡಾಕ್ಟರ್ ಯಾರು ಎಷ್ಟೋ ಕೆಟ್ಟ ಡಾಕ್ಟರ್ ಇದ್ದಾರೆ ಅಂತ ಹೇಳಿ ಮೆಡಿಕಲ್ ಸೈನ್ಸೇ ಓದೋದಿಲ್ಲ ಅಂತ ಹೇಳೋಕ್ಕಾಗತ್ತಾ? ಅವ್ರ ತಪ್ಪದು, ಇವ್ರ ತಪ್ಪಲ್ಲ, ಅವ್ರ ತಪ್ಪದು. ಸೊ ಜ್ಯೋತಿಷ್ ಶಾಸ್ತ್ರ ಒಂದು ಪ್ರಮಾಣ, ತುಂಬ ಜನ ಅಂತ ವಾದ ಮಾಡ್ತಾರೆ. ಅಂತ ವಾದಕ್ಕೆಲ್ಲ ಉತ್ತರ ಕೊಡಬೇಕಾದ್ರೆ ವಿಷಯ ಇದೆ, ಪ್ರಯೋಜನ ಇದೆ, ಓದಕ್ಕೆ ಎಲ್ಜಿಬಂಧ ಇದೆ, ಮತ್ತೆ ಶಾಸ್ತ್ರ ಅಲ್ಲ ಅಂತ ಯಾಕೆ ಕರೀತೀರಿ ಹೇಳಬೇಕಲ್ಲ. ಅನ್ಯಥಾ ಅತಿ ಪ್ರಸಂಗ, ಕಂಡ್ಕೊಂಡಿದ್ದೆಲ್ಲ ಶಾಸ್ತ್ರ ಆಗೋದಿಲ್ಲ. ಶಾಸ್ತ್ರಗಳಲ್ಲಿ ವೇದಗಳು ಸೇರಿವೆ ಆ ಥರ ಹೇಳಬೇಕು. ವೇದನೂ ಶಾಸ್ತ್ರನೇ, ಪುರಾಣನೂ ಶಾಸ್ತ್ರನೇ, ಟೀಕಾಗ್ರಂಥ ಟಿಪ್ಪಣಿ ಗ್ರಂಥನೂ ಶಾಸ್ತ್ರನೇ, ಅರ್ಥ ಆಯ್ತಾ? ಈಗ ಅದು ಧರ್ಮಶಾಸ್ತ್ರ ಇತ್ಯಾದಿಗಳು ಶಾಸ್ತ್ರನೇ. ಸೊ ವಾಕ್ಯ ಸಮುದಾಯ ಅಂದ್ರೆ ಏನು? ಗ್ರೂಪ್ ಆಫ್ ಸೆಂಟೆನ್ಸಸ್ ಅಂತ ಅರ್ಥ. ಗ್ರೂಪ್ ಆಫ್ ಸೆಂಟೆನ್ಸ್, ಯಾವುದೇ ಒಂದು ವಾಕ್ಯ ಶಾಸ್ತ್ರ ಆಗ್ಬೇಕಾದ್ರೆ ಏನಾಗ್ಬೇಕದು? ಅಧಿಕಾರಿ ವಿಷಯ ಪ್ರಯೋಜನ ಸಂಬಂಧ ಶಾಸ್ತ್ರ ಆಗಿಬಿಡುತ್ತೆ ಅಷ್ಟೇ. ಒಂದು ಭಯವಾದ ಚಿಕ್ಕ ಗ್ರಂಥ ಶಾಸ್ತ್ರ, ಅದು ಇಷ್ಟು ದೊಡ್ಡ ಕಾದಂಬರಿ ಶಾಸ್ತ್ರ ಅಲ್ಲ. ಯಾಕೆ? 1000 ಪುಟ ಇದ್ರೆ ಎಷ್ಟು ಪುಟ ಇದ್ರೂ ಉಪಯೋಗ ಇಲ್ಲ. ಅದಕ್ಕೆ ಏನಿಲ್ಲ, ಅದಕ್ಕೆ ವಿಷಯನೇ ಇಲ್ಲ, ಎಲ್ಲ ತಲೆ ಹರಟೆ, ವೇಸ್ಟ್ ಅದು. ಅರ್ಥ ಆಯ್ತಾ? ಪೇಜ್ ಲೆಕ್ಕ ಲೆಕ್ಕ ಬರೋದಿಲ್ಲ. ವಾಕ್ಯ ಸಮೂಹ ಆಗಬೇಕು, ಅದಕ್ಕೆ ಈ ರೀತಿ ಇರಬೇಕಷ್ಟೆ, ಮುಗಿದೋಯ್ತು. ಲೌಕಿಕ ಶಾಸ್ತ್ರ, ಲೌಕಿಕ ಶಾಸ್ತ್ರ ಅದರಲ್ಲಿ ಎರಡು ಭಾಗ, ಹಿಸ್ಟ್ರಿ ಬೇರೆ, ಫಿಕ್ಷನ್ ಬೇರೆ. ಹಿಸ್ಟ್ರಿ ಏನಾಗಿರುತ್ತೆ? ನಡೆದಿದ್ದನ್ನು ಹೇಳುತ್ತೆ. ಫಿಕ್ಷನ್ ಏನದು? ಕಲ್ಪನೆ ಮಾಡಿ ಹೇಳುತ್ತೆ, ಮತ್ತೆ ಕಲ್ಪನೆ ಮಾಡಿ ಹೇಳುತ್ತೆ. ಕಲ್ಪನೆ ಮಾಡಿ ಹೇಳಿದಾಗ ಅದು ಕಥೆ ಕಾದಂಬರಿ ಆಗುತ್ತೆ, ಆದರೆ ಸರಿಯಾಗಿ ಇರೋ ವಿಷಯ ಬರೀ ಇತಿಹಾಸ ಅಂತ ಕರೀತಾರೆ. ಸೈನ್ಸ್ ಬೇರೆ, ಒಂದು ಎಷ್ಟು ಅರ್ಥ ಇದೆ ಅದರಲ್ಲೂ ಕೂಡ. ಶಾಸ್ತ್ರದಲ್ಲೇನೆ ಅನೇಕ ವೆರೈಟಿ. ಅನ್ಯತ ಅತಿ ಪ್ರಸಂಗ ನಚ ಅತೀಂದ್ರಿಯಸ್ಯ ಅಭಾವೇ ಅನ್ಯತ್ ತಥಾಭೂತಂ ಶಕ್ಯ ನಿರೂಪಣಂ. ಅತೀಂದ್ರಿಯ ಪದಾರ್ಥ ಅಂತ ಒಪ್ಪದೆ ಹೋಗಿಬಿಟ್ರೆ ಇಂಥ ಅನನ್ಯ ಲಭ್ಯವಾದ ಏನು ಹೇಳ್ತೀರಿ? ಪ್ರತ್ಯಕ್ಷ ಲಭ್ಯ ಇದೆ, ಲೌಕಿಕ ವಿಷಯ ಎಲ್ಲ ಪ್ರತ್ಯಕ್ಷ ಲಭ್ಯ, ಅದು ಶಾಸ್ತ್ರ ಬೇಕಿಲ್ಲ. ಅದು ಶಾಸ್ತ್ರ ಹೇಳ್ತೇನೆ ಅಂತ ಹೊರಟವನು ಅತೀಂದ್ರಿಯ ಪದಾರ್ಥ ಒಪ್ಪಬೇಕು. ಧರ್ಮಾಧರ್ಮಗಳೇನವು? ಅತೀಂದ್ರ ಪದಾರ್ಥಗಳು, ಅತೀಂದ್ರಿಯ ಪದಾರ್ಥ. ಆದ್ರಿಂದಾಗಿನೇ ಅದನ್ನು ನಾವೇನು ರೋಗ ಇದೆ ಕಣ್ಣಿಗೆ ಕಾಣುತ್ತಾ ರೋಗ, ಸಾಮಾನ್ಯವಾಗಿ ಎಷ್ಟೋ ರೋಗ ಕಣ್ಣಿಗೆ ಜ್ವರ ಬಂದಿದೆ ಅಷ್ಟು ಗೊತ್ತಷ್ಟೇನೆ, ಜ್ವರ ಯಾವುದಂತೂ ಗೊತ್ತಿಲ್ಲ. ಮಲೇರಿಯಾನೋ ಯಾವುದೋ, ಇನ್ನು ಸುಗುನೋ, ಇವನು ಯಾವುದು ಗೊತ್ತಿಲ್ಲ. ಯಾವಾಗ ಗೊತ್ತಾಗುತ್ತೆ? ಅದು ಪರೀಕ್ಷೆ ಮಾಡಿದಾಗ ಗೊತ್ತಾಗುತ್ತೆ, ತಕ್ಕ ಸರಿಯಾದ ಔಷಧಿ ಕೊಡೋಕ್ಕೆ ಬರುತ್ತೆ. ರೋಗ ಇದೆ ಅಂತ ಗೊತ್ತಾಯ್ತು ಅಷ್ಟೇ, ಯಾವ ರೋಗ ಅಂತ ಗೊತ್ತಾಗಲಿಕ್ಕೆ ಅದು ಕಣ್ಣಿಗೆ ಕಾಣೋದಿಲ್ಲ, ಪರೀಕ್ಷೆ ಮಾಡಿ ಹೇಳಬೇಕಲ್ಲ. ಅದೇ ರೀತಿಯಲ್ಲಿ ಪಾಪ ಬಂತು, ಯಾವ ಪಾಪ ಅಂತ ಗೊತ್ತಿಲ್ಲ. ಈಗ ಅದು ಪುರಾಣಗಳು ಹೇಳ್ತಾರೆ, ಇಂಥ ಪಾಪಕ್ಕಿಂಥ ರೋಗ ಬರುತ್ತೆ ಅಂತೆ, ಅನ್ಯ ಬೇರೆ ಬೇರೆ ಹೇಳಿಬಿಟ್ಟಿದ್ದಾರೆ. ಕರ್ಮಗೀತ ಅಂತ ಒಂದಿದೆ, ಈ ರೋಗ ಬಂದರೆ ಇದು ಇಂಥ ಪಾಪ ಮಾಡಿರಬೇಕು. ಇವತ್ತು ಕೈ ಸುಟ್ಕೊಂಡಿರ್ತಾನೆ, ಇದಕ್ಕೆ ನೀರು ಹಾಕೊಂಡೆ ಅಂತ ಕೇಳ್ತಾರೆ ಯಾರು, ಸುಟ್ಕೊಂಡೆ ಅಂತ ಕೇಳ್ತಾರೆ. ಸುಟ್ಕೊಂಡ ಗಾಯಕ್ಕೆ ಏನಾಗಿರ್ಬೇಕು ಕಾರಣ? ಇದಾಗಿರ್ಬೇಕು. ಆಮೇಲೆ ಯಾವುದೋ ಕಣ್ಣು ಬಟ್ಟೆ ಎಲ್ಲ ಒದ್ದೆ ಒದ್ದೆ ಆಗಿರುತ್ತೆ, ಮಳೆ ಬಂತ ನೀರು ಹಾಕಿದೆ ಅಂತ ಕೇಳಿ, ಕಾರಣ ಭಾವ ಸಂಬಂಧ ಅಂತ ಒಂದಿರುತ್ತೆ. ಯಾವುದನ್ನು ನೋಡಿ ಏನೋ ಅಂತ ಕೇಳೋದಕ್ಕೆ ಹೋಗೋದಿಲ್ಲ. ಹಾಂ, ಅದೇ ರೀತಿಯೇ ಪುಣ್ಯ ಪಾಪಗಳಿಗೆ ಒಂದು ಇಂಥ ಪುಣ್ಯಕ್ಕೆ ಇಂಥ ಫಲ, ಇಂಥ ಪಾಪಕ್ಕೆ ಇಂಥ ಫಲ ಅಂತ ಹೇಳಿದಾಗ ಶಾಸ್ತ್ರ ಅದು ನಮಗೆಲ್ಲ ಹೇಳೋದಕ್ಕೆ ಬರೋದಿಲ್ಲ. ಶಾಸ್ತ್ರ ಪ್ರಕಾರ ಹೇಳಬೇಕು. ಈ ರೋಗ ಗುರುತಿಡಿದು ಔಷಧಿ ಯಾವುದೋ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ರೋಗ ಯಾವುದು ಅಂತ ಗೊತ್ತಾದ ತಕ್ಷಣ ಏನು ಮಾಡ್ತಾರೆ? ಓ, ಈ ಔಷಧಿ ಕೊಡಿ ಅಂತ. ಪಾಪ ಯಾವುದು ಅಂತ ಗೊತ್ತಷ್ಟು ಈ ಪ್ರಾಯಶ್ಚಿತ್ತ ಮಾಡಿಕೊಡಿ ಅಂತ ಹೇಳ್ತಾರೆ. ಅದು ಯಾರಿಗೆ ಗೊತ್ತಾಗಬೇಕು? ಆ ಪಾಪಕ್ಕೆ ತಿಳುವಳಿಕೆ ಇರಬೇಕು ಅವ್ರಿಗೆ. ಕಂಡ್ಕೊಂಡವ್ರಿಗೆಲ್ಲ ಯಾವುದೋ ಪ್ರಾಯಶ್ಚಿತ್ತ ಹೇಳಕ್ಕೆ ಬರಕ್ಕೆ, ಅವ್ರು ಹೇಳ್ತಿ ಇಂಥ ಪಾಪ ಮಾಡಿದ್ದೇನೆ, ಏನು ಮಾಡಬೇಕು ಅಂದರೆ ನಮಗೆ ಗೊತ್ತಿದ್ರೆ ಹೇಳಿ, ನಮ್ಗೆ ಗೊತ್ತಿಲ್ಲ ತಿಳಿದವ್ರು ಕೇಳು ಅಂತ ಹೇಳಬೇಕೆ ಹೊರತು ಯಾವುದೋ ಪ್ರಾಯಶ್ಚಿತ್ತದಿಂದ ಏನೋ ಪಾಪ ಹೋಗೋದಿಲ್ಲ. ಇನ್ನೂ ಸಿಂಪಲ್, ಎಣ್ಣೆ ಆಗಿರುತ್ತೆ ಬಟ್ಟೆಗೆ, ಅದು ಹೇಗೆ ಕ್ಲೀನ್ ಮಾಡಬೇಕು? ಇಂಕ್ ಕಲಿ ಆಗಿರುತ್ತೆ, ಹೇಗೆ ತೆಗಿಬೇಕು ಅದನ್ನು? ಅದಕ್ಕೆಲ್ಲ ಸ್ಪೆಷಲ್ ಮೆಥಡ್ ಇದೆ. ಇಂಕ್ ಕಲೆ ಸುಲಭ, ರಕ್ತದ ಕಲೆ ಸುಲಭ ಹೋಗೋದಿಲ್ಲ. ಕೆಲವು ಔಷಧಿಗೆ ತಕ್ಷಣ ಹೋಗಿಬಿಡುತ್ತೆ, ಕೆಲವು ಏನು ಮಾಡಿದ್ರೂ ಹೋಗೋದಿಲ್ಲ. ಹಿತ್ತಾಳೆ ಪಾತ್ರೆ ತೊಳಿಬೇಕಾದ್ರೆ ಏನು ಮಾಡ್ಬೇಕು? ಅದಕ್ಕೆ ಹುಣಸೆಹಣ್ಣು ಬೇಕು. ಬೂದಿ ಬೆಳ್ಳಿ ಪಾತ್ರೆ ಏನು ಬೇಕು? ಬೂದಿ ಬೇಕು, ನಿಯಮ ಇದೆ. ಅದಿಲ್ಲದೆ ಹೋದ್ರೆ ಮಣಿ ಬರೋದೇ ಇಲ್ಲ, ಶುದ್ಧ ಆಗೋದು ಕರೆಯೋದೇ ಇಲ್ಲ. ಮಣ್ಣಿನ ಪಾತ್ರೆ ಏನು ಮಾಡಬೇಕು? ಬಿಸಾಕಬೇಕು, ಅದು ಉಪಯೋಗಿಸ್ಬಾರ್ದು. ಮಣ್ಣಿನ ಪಾತ್ರೆ ಕೆಟ್ಟೋದ್ರೆ ಮತ್ತೆ ಮಡಿ ಬರೋದಿಲ್ಲ, ಅದೇನು ಮಾಡ್ಬೇಕು, ಅದನ್ನು ಬಿಸಾಕ್ಬಿಡಿ ಅಂತ ಹೇಳ್ತಾರೆ. ಅದು ಆಯಾ ನಿಯಮಗಳಿದೆ, ಅದನ್ನು ಪಾಲನೆ ಮಾಡಿದರೆ ಮಾತ್ರ ರೆಮಿಡಿ ಅದು. ಅದೇ ರೀತಿ ಧರ್ಮಾಧರ್ಮಗಳನ್ನು ಹೇಳ್ತಕ್ಕಂಥ ಶಾಸ್ತ್ರ ಇದೆ, ಅದನ್ನು ಹೇಳೋದಿಲ್ಲ ಅಂದರೆ ಶಾಸ್ತ್ರಿನೇ ಅಲ್ಲ. ಸಮಯನೇ ಸಮಯ ಅಲ್ಲ ಅಂದರೆ ನಮಗೆ ಅರ್ಥ ಆಗುತ್ತೆ, ಶಾಸ್ತ್ರಿ ಅಲ್ಲ ಅಂದರೆ ಗೊತ್ತಾಗುತ್ತೆ. ಇಷ್ಟು ಅರ್ಥ ಕೇಳಿದ್ಮೇಲೆ ಅರ್ಥ ಆಗುತ್ತೆ, ಮುಂದೆ ವಾದ ಮಾಡೋಣ ಅಂತ ಹೇಳ್ತಾರೆ. ಅದೇನಂತ ನಾಳೆ ನೋಡೋಣ. ಈಗ ಒಂದೊಂದು ಸ್ಟೆಪ್ ಕನ್ವಿನ್ಸ್ ಮಾಡ್ತಾ ವೇದಾಪುರುಷ ಅಂತ ಹೋಗ್ಬೇಕು ಅಂತ ಹೇಳ್ತಾರೆ. ಯಾವ್ದ ಎಲ್ಲ ಸೇ ಒಟ್ಟಿಗೆ ಎಲ್ಲ ಬರುತ್ತೆ ನವೆಲ್ಲ.